ದೇವರು ಏನ್ ಮಾಡಬಹುದು? ಕಮ್ಮಿ ಮಾಡಬಹುದು. ಏನ್ ಮಾಡಬಹುದು? ಕಮ್ಮಿ ಸಾಲ ಸಾಲ ಏನ್ ಮಾಡ್ತಾರೆ?
ಗವರ್ಮೆಂಟ್ ಸಾಲ ಮನ್ನಾ ಮಾಡಿದಾಗೆ ಕಣ್ಣು ಮನ್ನಾ ಮಾಡಬಹುದು ಅಷ್ಟೇ ಹೊರತು ಏನ್ ಮಾಡಾಗಿಲ್ಲ, ಪೂರ್ತಿ ಹೋಗೋದೆ ಅದು ರೆಡ್ಯೂಸ್ ಮಾಡಬಹುದ ಹೋಗೋದೇ ಇಲ್ಲ, ಏನ್ ಮಾಡಿದ್ರು ಹೋಗೋದೆ ಅಲ್ಲ. ಮುಕ್ತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರು, ಆನಂದ ಹಾಕಾಗ್ತದೆ. ಸೊ ಅಪರೋಕ್ಷ ಜ್ಞಾನ ಬಂದ ಮೇಲೆ ಯಾವ ಲೇಪ ಕರ್ಮಕ್ಕೂ ಲೇಪ ಇಲ್ಲದೆ ಹೋದರೂ ಕೂಡ ಸೋತಮ ದ್ರೋಹಕ್ಕೆ ಲೇಪ ಇದೆ. ಆದರೆ ಅದಕ್ಕೆ ಪನಿಷ್ಮೆಂಟ್ ಏನು ಅಂತ ಕೇಳಿದರೆ ಮುಕ್ತಿ ಕೊಡೋದಿಲ್ಲ, ಅಲ್ಲ ಮುಕ್ತಿ ಕೊಡ್ತಾರೆ, ಮುಕ್ತಿ ಆನಂದ ಹ್ರಾಸ ಆಗುತ್ತೆ, ಅಷ್ಟು ಡಿಫೆಕ್ಟ್ ಇದೆ. ಹೀಗೆ ಇಷ್ಟಿಷ್ಟು ಕರ್ಮದ ವ್ಯವಸ್ಥೆ ಇದೆ. ಮೊದಲನೇದಾಗಿ ನಮಗೆಲ್ಲ ಇರೋ ಅನಾದಿ ಕರ್ಮ ಇದು, ಪ್ರಾಚೀನ ಕರ್ಮ ಸದ್ಯಕ್ಕೆ. ಅದು ಮುಗಿದ ಮೇಲೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಕರ್ಮ ಮೂರು ಭಾಗ ಆಗುತ್ತೆ, ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ. ಸಂಚಿತ 100% ಹೋಗುತ್ತೆ, ಸಂಶಯ ಏನೇ ಇಲ್ಲ. ಆಗಾಮಿ ಮಾತ್ರ ಸೋತಮ ದ್ರೋಹ ಬಿಟ್ಟರೆ ಇನ್ಯಾವುದಕ್ಕೂ ಲೇಪ ಇಲ್ಲ. ಪ್ರಾರಬ್ಧ ಮಾತ್ರ ಅನುಭವಿಸುತ್ತಿರಬೇಕು, ದೇವರು ವಿಶೇಷ ಅನುಗ್ರಹ ಮಾಡಿದಾಗ ಏನಾಗಬಹುದು, ಉಪಮರ್ಥ ಆಗಬಹುದು. ಇಷ್ಟು ಕರ್ಮದ ವ್ಯವಸ್ಥೆ ಇದೆ. ಇದು ಗೊತ್ತಿಲ್ಲದೆ ಎಲ್ಲವೂ ಕರ್ಮವು ನಾಶವಾಗುತ್ತೆ ತಿಳ್ಕೊಂಡು ನೀವು ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟರು. ಅದಕ್ಕಷ್ಟೇ ಪ್ರಾರಬ್ಧ ಕರ್ಮಣೋ ನೆತ್ಯ ಜ್ಞಾನಾದೇವ ಪರೀಕ್ಷೆಯ ಎಲ್ಲಿದ್ದದು ಅನುಭಾಷ್ಯ. ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ, ಪ್ರಾರಬ್ಧ ಕರ್ಮ ಬಿಟ್ಟರೆ ಉಳಿದ ಕರ್ಮಗಳಿವೆಯಲ್ಲ ಅವು ಜ್ಞಾನದ ನಾಶವಾಗುತ್ತೆ ಹೊರತು ಬೇರೆ ಆಗೋದಿಲ್ಲ. ಕರ್ಮ ನೀವು ಆಫ್ ಮಾಡಿದ್ರು ಕರೆಂಟ್ನ, ಫ್ಯಾನ್ ಇತ್ತು ತುಂಬ ಚಳಿ ಆಯಿತು, ಫ್ಯಾನ್ ಆಫ್ ಮಾಡಿ ಆಫ್ ಮಾಡಿದ್ರು ತಕ್ಷಣ ನಿಲ್ಲಿಲ್ಲ, ಸ್ವಲ್ಪ ತಿರುಗ್ತಾ ಇದೆ. ಏನು ಆಫ್ ಮಾಡಿದ್ರೆ ಮಾಡಲಿಲ್ಲ ಅಂತ ಕೇಳಿದ್ರೆ ಮಾಡಿ ನಾನು ತಿರುಗ್ತಾ ಇದೆ ಅಂದರೆ ಏನರ್ಥ? ಆ ಮೊಮೆಂಟ್ ಏನು ಏನಾಗಿದ್ರು ವಾಪಸ್ ಹೋಗ್ಬೇಕದು, ಗೊತ್ತಾಯ್ತಾ? ಅದೇ ಪ್ರಾರಬ್ಧ. ಎಷ್ಟಿರುತ್ತದೆ? ಭಾಳ ಹೊತ್ತಿರೋದಿಲ್ಲ. ಎಷ್ಟೊತ್ತಿರುತ್ತೆ? ಸ್ವಲ್ಪ ಅಷ್ಟೇ. ಪ್ರಾರಬ್ಧ ಯಾವಾಗ ಎಷ್ಟಿರುತ್ತೆ ಅಂತ ಕೇಳಿ ಹಿಂದೆ ಸಾಧನೆ ಎಷ್ಟು ಮಾಡಿರ್ತಾನೋ ಅಷ್ಟು ಪ್ರಾರಬ್ಧ ಇರೋದಿಲ್ಲ. ಪ್ರಾರಬ್ಧ ಯಾವಾಗಲೂ ಮಿನಿಮಮ್ ಇರೋದ್ರಿಂದ ಅದು ಬೇಗ ಅನುಭವಿಸಿ ಮುಗಿಸ್ಬಿಡ್ತಾನಷ್ಟೇ. ಕರ್ಮಾಣಿ ಕ್ಷಪಯೇ ವಿಷ್ಣು ಅಪ್ರಾರಬ್ಧಾನಿ ವಿದ್ಯೆಯ ಪ್ರಾರಬ್ಧಾನಿ ತು ಭೋಗೇನ ಕ್ಷಪಯನ್ ಸ್ವಗತಿಂ ನಯೇತ್ ಇತಿ ವಚನ. ಅದಕ್ಕೆ ಆಧಾರ ಮತ್ತೆ ಏನು ಕೊಟ್ಟರು ಆಚಾರ ಆಧಾರ ಕೊಡದೆ ಹೇಳೋದಿಲ್ಲ. ಕರ್ಮಾಣಿ ಆಧಾರನೇ ಕೊಡದೇ ಇಲ್ಲ, ಬೇರೆ ಮತ ಆಚಾರ ಆರಾಧನೆ ಕೊಡೋದು ಏನೋ ಸುಮ್ಮನೆ ಕೇಳ್ಕೊಂಡು ಹೋಗ್ತಾರೆ. ಆಚಾರ ಆಧಾರ ಪ್ರಮಾಣಗಳನ್ನು ಕೊಟ್ಟರೆ ಅದೆಲ್ಲಿ ಸಿಗುತ್ತೆ ಗಲಾಟೆ ಹೋಗ್ತಾರೆ, ತಮಾಷೆ ಅಂತ ಕೇಳಿದರೆ. ಕೊಡಲೇ ಇಲ್ಲ ಆಧಾರ ಕೊಡಲಿಲ್ಲ ಅಂತ ಪ್ರಶ್ನೆ ಯೋಚನೆ ಮಾಡಲೇ ಇಲ್ಲ ಅವರು ಯಾರು ಕೂಡ. ಆಧಾರ ಕೊಡದೇನೆ ಊಹಾ ಪೋಹಲ್ ಮಾಡಿದ್ದೇನೆ, ಸುಮ್ಮನೆ ಒಪ್ಕೊಂಡ್ಬಿಟ್ರು ಮಾತಾಡ್ದೇನೆ. ಆಧಾರ ಕೊಟ್ಟಿದ್ದೇನೆ ನಾವು ಹುಡುಕಿ ಉದಯ ಅಂತ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಇಲ್ಲೇ ಇಲ್ಲ, ಇದೊಂದು ಯಾರ್ದು ಇದೆಲ್ಲ ಕೂಡ ಡಾಕ್ಯುಮೆಂಟ್ ಇನ್ವ್ಯಾಲಿಡ್ ಅನ್ನೋದು ಕೊಟ್ಟಿದ್ದೇನೆ, ಏನೋ ಗಲಾಟೆ ಮಾಡೋದು ಇವರೆಲ್ಲ ಏನೋ ಅಂತ ಆದಷ್ಟು ಕೂಡ ಒಪ್ಪಿಕೊಳ್ಳದೇ ಇರತಕ್ಕಂಥ ಟ್ರೆಂಡ್ ಇದೆ ಅವರದು. ಹಣೆ ಭಾಳ ಅಷ್ಟೇ ಅದು ದುಷ್ಟೆಷ್ಟು ಆಧಾರ ಕೊಡೋದು ಒಂದು ಮಾತಾಡೋದಿಲ್ಲ ಅಂದಮೇಲೆ ಸ್ವಲ್ಪ ಕೂಡ ಅರ್ಥ ಮಾಡ್ಕೋಬೇಕಲ್ಲ ಅದು. ಗರ್ಭ ಹೌದು ಹೌದು, ಯಾಕೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗಲ್ಲ. ಈಗ ಇನ್ಕ್ರಿಮೆಂಟ್ ಕಟ್ಟಾಗಿದ್ದು ಯಾಕೆ ಗೊತ್ತಾಯ್ತು ನಿಮಗೆ? ಇವು ಇನ್ನೂ ತಗೊಳ್ಳಿ, ಬೇಕಾದ್ರೆ ಬಡಿಸ್ತಿರ್ತಾರೆ, ಇನ್ನು ಏನೋ ಬಡಿಸ್ತಿದ್ರು ನಿಮಗೆ ಜೆಲೆ ಮೇಲೆ ಏನೋ ಹಾಕಿಬಿಟ್ರು, ಒಂದು ತಿಂದ್ರೆ ಇನ್ನೊಂದು ಬೇಕಾಗಿತ್ತು ಬಾರಿಸಲಿಲ್ಲ, ಏನಾಯ್ತು ಈಗ ಇನ್ನೊಂದು ಹಾಕಬೇಕಾಗಿತ್ತು ಆನಂದ ಹಾಸ ಹಾಗೆ ಅವ್ರು ಹೊರತು ಭಾರಿ ಚೆನ್ನಾಗಿತ್ತು ಎರಡೇ ಸರ್ತಿ ಕೇಳಲಿಲ್ಲ. ಈಗ ಅನುಭವ ಆಗುತ್ತೆ ನಿಮಗೆ ಎರಡೇ ಸರ್ತಿ ಹಾಕಲಿಲ್ಲ ಅಂತ, ಅದೇ ಅನುಭವ ಆಗುತ್ತೆ ಅವ್ರು ಹೋಯ್ತು ಕಟ್ಟಾಗಿದೆ ಇನ್ಸಫಿಷಿಯೆಂಟ್ ಅನ್ನಿಸ್ತಾ ಇರುತ್ತೆ. ಇನ್ನು ನೆನಪು ಬರೋದ್ರೆ ಹಾಕ ಉಪಯೋಗ ಏನೀಗ, ಇನ್ಕ್ರಿಮೆಂಟ್ ಕಟ್ ಮಾಡಿ ನಿಮಗೆ ರಿಸಲ್ಟ್ ಕೊಡದೆ ಹೋದರೆ ಕಟ್ ಮಾಡಿದ್ರಷ್ಟೇ ಬಿಟ್ಟರು ಅಷ್ಟೇ, ಸದಾ ಅನುಭವ ಬರುತ್ತೆ. ನಾನು ಸೋತಮ ದ್ರೋಹ ಮಾಡಿದ್ದು ಪನಿಷ್ಮೆಂಟ್ ಅದು, ಸೋತಮ ದ್ರೋಹ ಅಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಅರ್ಥ. ಅದಕ್ಕೆ ಅರ್ಥ ಆಯ್ತಾ? ಈಗ ಅದಕ್ಕೆ ಮಾಡದೇ ಇರಬೇಕು ಅಂತ ತಾತ್ಪರ್ಯ. ಮಾಡಿ ಆಯ್ತು ಈ ಥರ ಡಿಮ್ಯಾಂಡ್ ಮಾಡಬಾರ್ದು, ಇನ್ಕ್ರಿಮೆಂಟ್ ಯಾಕೆ ಕಟ್ ಮಾಡಿದ್ರೆ ಕೇಳಬಾರ್ದು, ಕಟ್ ಮಾಡೋ ಕೆಲಸ ಯಾಕೆ ಮಾಡಿಕೊಂಡಿದ್ದೆ ಕೇಳಬೇಕು. ಅರ್ಥ ಆಯ್ತಾ? ಈಗ ಇದ್ರ ಇನ್ನು ಇದಕ್ಕೆ ಯಾವುದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅಂದರೆ, ನಾವು ಜ್ಞಾನ ಬಂತು ಅಂತೇಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಗಿಲ್ಲ ಅಪರೋಕ್ಷ ಜ್ಞಾನಿಗಳ ಬಗ್ಗೆ ಎಂದು ಎಚ್ಚರದಿಂದ ಇರಬೇಕು ಅಂತ. ಇವತ್ತು ನಾವು ತಮಾಷೆ ಅಂದರೆ ಮಾಡ್ತಿರೋ ದ್ರೋಹ ಅದನ್ನೇ. ಇನ್ನು ಜ್ಞಾನನೇ ಬಂದಿಲ್ಲ ಆ ವಿಚಾರ ಬಿಟ್ಬಿಡಿ, ಜ್ಞಾನ ಬರೋದಕ್ಕಿಂತ ಮುಂಚೆಯವ್ರು ಮಾಡ್ತಿರೋದೇನು ಬರೀ ಸೋತಮ ದ್ರೋಹ. ಮಠಗಳ ಗಲಾಟೆ ಬಂದಾಗಿನೂ ಸೋತಮ ದ್ರೋಹನೇ ಶುರುವಾಗಿರೋದು, ಗೊತ್ತಾಯ್ತಿಲ್ಲ ಅವ್ರನ್ನ ಬೈ ಇವ್ರ ಬೈ ಅಂತ ಕಾಲ ಕಳೆದ ಹೋಗುತ್ತದೆ ಹೊರತು ಬೇರೆ ಇಲ್ಲೇ ಇಲ್ಲ. ಬರೀ ಅದೇ ಕೆಲಸನೇ. ಪ್ರಾರಂಭಾನಿತು ಭೋಗೇರ ಕ್ಷಪಯತ್ ಸ್ವಗತಿಮ್ಮಯಿ. ಕನ್ಸ್ಟ್ರಕ್ಟಿವಾಗಿ ತಿಂಕ್ ಮಾಡಿದ್ರೆ ಒಳ್ಳೇದು. ಯಾವುದೇ ಮಠದಲ್ಲಿ ಯಾರು ತಪ್ಪುಗಳಾಗಲಿ ಆಗ ತಕ್ಷಣ ಏನು ಮಾಡಬೇಕಾದ್ರೆ ಬೈಕೋತ ಓಡಾಡಬಾರ್ದು. ಏನು ಮಾಡಬೇಕಾದ್ರೆ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋದು ಒಳ್ಳೆ ರೀತಿಯಲ್ಲಿ. ಅದು ಯಾವುದಕ್ಕೂ ಇದಾಗಬಾರ್ದು, ಧಕ್ಕೆ ಬರಬಾರ್ದು, ಸಮಾಜಕ್ಕೆ ಕೆಟ್ಟ ಹೆಸರು ಬರೋದ್ರೆ ಭಾಳ ಉಪಯೋಗ ತಾಕ್ತಿರೋದೇನೀಗ. ಅದು ತಪ್ಪು ಮಾಡಿದ್ದು ಒಂದಾದರೆ ಅದು ಅಟ್ಯಾಕ್ ಮಾಡೋದು ತಪ್ಪಾಗಿರೋದು, ಯಾವ ರೀತಿ ಆಗಿಬಿಟ್ಟು ಉಳಿದವರಿಗೆ ಹಾಸ್ಯಾಸ್ತದ ಆ ಥರ ಮಾಡಬಾರ್ದು. ಯಾವ ರೀತಿ ಮಾಡಬೇಕಾದ್ರೆ ಉಪಾಯ ಸರಿ ಮಾಡಿಕೊಂಡು ಇಲ್ಲದವರೆ ದೋತಮದ್ರು ಹಾಗೇ ಆಗುತ್ತೆ. ಪ್ರಾರಬ್ಧಾನಿತು ಭೋಗೇನ ಕ್ಷಪಯನ್ ಸ್ವಗತಿಮ್ಮನೆಯೇ. ಪ್ರಾರಬ್ಧ ಕರ್ಮಗಳನ್ನು ಮಾತ್ರ ಭೋಗ ಅಂದರೆ ಅನುಭವ ಅಂತ ಅರ್ಥ, ಅನುಭವಿಸೇ ತಿರಬೇಕು. ಕ್ಷಪಯನ್ ಸಗ ಆಮೇಲೆ ಅದು ಸ್ವಗತಿಮ್ಮನೆಯೇ ಮೋಕ್ಷಕ್ಕೆ ಹೋಗ್ತಾನೆ, ಅಲ್ಲಿವರೆಗೆ ಹೋಗೋದಿಲ್ಲ. ಇದು ಕರ್ಮಕ್ಷಯ ಪಾದ ಅಂತಾನೆ ಹೆಸರಿದೆ. ಫಲಾಧ್ಯಾಯದಲ್ಲಿ ಮೊದಲ ನಾಲ್ಕು ಪಾದಗಳಲ್ಲಿ ಮೊದಲನೇ ಪಾದಕ್ಕೆ ಏನಂತ ಹೆಸರು? ಕರ್ಮಕ್ಷಯ ಪಾದ. ಅದಕ್ಕೆ ಕರ್ಮಕ್ಷಯದ ಬಗ್ಗೆ ಡೀಟೇಲ್ಸ್ ಬೇಕು. ಇದೆಲ್ಲ ನಮಗೆ ಅನುಕೂಲ ಯಾಕಾಗುತ್ತೆ ಅಂದರೆ ಯಾವುದೇ ವಿಷಯ ಡೌಟ್ ಬಂದರೆ ಕರ್ಮಕ್ಷಯದ ಬಗ್ಗೆ ಈ ಪಾದ ನೋಡಬೇಕು ಅಂತ ಅರ್ಥ. ಎಲ್ಲ ನೋಡಿ ಉತ್ತರ ತಿಳ್ಕೊಳ್ಳೋಕೆ ಹೋಗಬಾರದು. ರೆಲೆವೆಂಟ್ ಪೋರ್ಷನ್ ಇದಾದ್ರಿಂದ ತಕ್ಷಣ ಅರ್ಥ ಆಗ್ಬಿಡು. ಏನ ದ್ರೋಹ ಶಬ್ದಕ್ಕೆ ಅರ್ಥ ಏನು? ಸಾಮಾನ್ಯ ಲೋಕದಲ್ಲಿ ದ್ರೋಹ ಅಂದ್ರೆ ಏನರ್ಥ? ಲೋಕದಲ್ಲೇ ದ್ರೋಹ ಅಂದ್ರೆ ಅರ್ಥ ಏನ್ ಬೇಕಾದ್ರೆ ಆಗ್ಬೋದು. ಯಾವ ರೀತಿ ಕ್ರಿಟಿಸೈಸ್ ಎಂಬುದು ಯಾವಾಗಲೂ ಕೊಡಿ, ವಿಮರ್ಶೆ ಅನ್ನೋದು ತಪ್ಪಲ್ವೇ ಇಲ್ಲ, ಎಲ್ಲೂ ವಿಮರ್ಶೆ ತಪ್ಪು ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಮೋಸ ತಪ್ಪದ್ದು, ಮೋಸ ಎಲ್ಲೆಲ್ಲಿ ನಾವು ದ್ರೋಹ ಅಂತೇವೆ ಅದು ಮೋಸದ ಆಸ್ಪೆಕ್ಟ್ ಇರುತ್ತೆ. ಗೊತ್ತಾಯ್ತಾ? ಯಾವುದೋ ಕಾರಣಕ್ಕೂ ಜ್ಞಾನ ಇದ್ರು ಕೂಡ ಜ್ಞಾನ ಇಲ್ಲ ಅಂತ ಬೈಯೋದು. ಗೊತ್ತಾಯ್ತಾ? ತಮ್ಮ ಸರಿ ತಪ್ಪಿದ್ರು ಸರಿ ಅನ್ನೋದು, ಬೇರೆ ಸರಿ ಇದ್ರೂ ತಪ್ಪು ಅನ್ನೋದು, ಅವೆಲ್ಲ ಏನವು? ದ್ರೋಹದ ಆ ರೀತಿ ಮಾಡೋದು ತಪ್ಪಾಗ ತಾನೆ ಸಮಸ್ಯೆ ಇದ್ದರೆ ಪ್ರಾಮಾಣಿಕ ಹೇಳ್ಕೊಂಡು ಎಂದೂ ತಪ್ಪಲ್ಲ. ಏನೋ ಗುರುಗಳೇ ಪಾಠ ಹೇಳಿದರು, ಭಾಳ ದೊಡ್ಡವರೇ ಹೇಳಿದರು, ಅರ್ಥ ಆಗಲಿ ಅರ್ಥ ಆಗಲಿ ಅದೇನೂ ತಪ್ಪಲ್ಲ. ಮತ್ತೆ ಅರ್ಥ ಆಯ್ತು ಆಮೇಲೆ ಬೇರೆ ಶುರು ಮಾಡೋದು ತಪ್ಪಲ್ಲ, ತಿಳಿಸಿಲ್ಲ ಕಷ್ಟ ಅರ್ಥ ಆಗಬೇಕು ಅಂತೇನು ಇಲ್ಲ, ಆದ್ದರಿಂದ ಅದೆಲ್ಲ ತಪ್ಪಾಗಲಿ. ಮತ್ತೆ ಆ ತಪ್ಪೇ ಮಾಡಿಲ್ಲ, ಆ ತಪ್ಪನ್ನು ಮಾಡಿದ ಆರೋಪ ಮಾಡೋದು ತಪ್ಪು ಹೇಳಿ ಇನ್ನೊಬ್ರು ಹೇಳೋದಲ್ಲ, ತಮ್ಮರಿಗೆ ಹೇಳ್ಬೇಕು ಡೈರೆಕ್ಟಾಗಿ. ಧರ್ಮ ಭೀಮ್ಸ ಯಾರು ಬಂದು ಹೇಳಿದ್ದ? ಧರ್ಮರಾಜ ಮುಂದೆನೇ ಹೇಳಿದ್ದ. ಗೊತ್ತಾಯ್ತಿಲ್ಲ, ಹೀಗೆಲ್ಲ ಮಾಡಬಾರದು ಅಂತ ಹೇಳಿಬಿಟ್ಟು ಅದೇ ಅವ್ರದ್ದು ಹೇಳಿದ್ರೆ ಕೇಳ್ತಾರೆ. ಆ್ಯಕ್ಚುಲಿ ತಮಾಷೆ ಅಂತ ಕೇಳಿದರೆ ಇವತ್ತು ಕೂಡ ಇವು ಆ ರೀತಿ ಹೇಳಿದ್ರೆ ಸಿಟ್ಟು ಮಾಡ್ಕೊಳ್ಳೋ ಪ್ರಸಂಗ ಬರೋದೇ ಇಲ್ಲ. ತಂದೆ ತಾಯಿರೇ ತಪ್ಪಾಂಡಿ ಅಕಸ್ಮಾತ್ ಹೇಳಿದ್ರು ಕೂಡ ಹೀಗಾಗಬಾರ್ದು ಅಂತ ಕುಂತಿ ಪಾಂಡುರಾಜನೇ ಹೇಳಿದ್ರು ಹಾಗೆಲ್ಲ ಮಾಡಬಾರ್ದು. ಇನ್ನೊಂದು ಮಗು ಬೇಕು ಅಂತ ಏನು ಮಾಡ್ತಾಳೆ? ಇಲ್ಲ, ಧರ್ಮಶಾಸ್ತ್ರಕ್ಕೆ ವಿರುದ್ಧ ಒಪ್ಪೋದಿಲ್ಲ ಅಂತ ಪಾಂಡುರಾಜ ಗ್ಯಾಲಾಟೆ ಮಾಡಲಿಲ್ಲ, ಅದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಅದು ಕನ್ವಿನ್ಸ್ ಮಾಡೋಕೆ ಅವರು ದೊಡ್ಡವರು ತಪ್ಪು ಮಾಡಿದಾಗ ತಪ್ಪು ಮಾಡಿ ಕ್ರಿಟಿಸೈಡ್ ಮಾಡಿ ಅದು ಓಡಾಡಬಾರ್ದು. ಸೊಲ್ಯೂಷನ್ ಹುಡುಕ್ಬೇಕು, ಅದಕ್ಕೆ ಸೊಲ್ಯೂಷನ್ ಹುಡುಕ ಯಾವಾಗಲೂ ಕೂಡ ಸರ್ ಎಲ್ಲಿಲ್ಲ ಸಿಕ್ಕಲ್ಲ ಅಲ್ಲ, ಆ ಥರ ಸರಿ ಹೋಗಿಲ್ಲ. ಇವತ್ತು ನೀವು ಸರಿಯಾಗಿ ಸಿಕ್ಕಬೇಕಾದ್ರೆ ಸುಮ್ಮನೆ ವಾರಕ್ಕೊಂದು ಸ್ಟೇಟ್ಮೆಂಟ್ ಕೊತ್ತಕೊಂಡು ಸರಿವಾಗೋದಿಲ್ಲ. ನೀವೇನಾದ್ರು ತಪ್ಪಾಯ್ತು ಅದಲ್ಲ, ಅವತ್ತೇ ಎಲ್ಲರೂ ಹೋಗಿ ಕೂತ್ಕೊಬಿಟ್ಟು ಸಲ ಸ್ನಾನ ಬಿಡ್ತಿತ್ತು ಇಮಿಡಿಯೇಟಾಗಿ. ನಾ 2 ವರ್ಷ ನಿದ್ದೆ ಮಾಡಿದ್ದಾರೆ ಹೆಚ್ಚು ಕಡಿಮೆ. ಗೊತ್ತಾಯ್ತಾ? ಆಮೇಲೆ ಶುರು ಮಾಡಿದರೆ ರಿಟೈರ್ ಬರುತ್ತಲ್ಲ, ರಿಟೈರ್ ಆದಮೇಲೆ ಅಬ್ಜೆಕ್ಷನ್ ಹಾಕಿದಾಗ ಆಗುತ್ತೆ, ಸತ್ ಮೇಲೆ ಕೇಸ್ ಹಾಕೋದು ಏನು ಉಪಯೋಗ ಅದರಿಂದ? ಆ ಕಾಲಕ್ಕೆ ಅದು ಆಟೋಮೆಟಿಕಲಿ ಡಿಸಾಲ್ವ್ ಆಗಿಬಿಡುತ್ತೆ. ಯಾವ ಕೇಸ್ ಹಾಕಿರ್ತಾರೆ, ಸತ್ತೋದ ಅಂದ್ರೆ ಕೇಸ್ ಇಲ್ಲ ಆಯ್ತು, ಅಲ್ಲಿಗೆ ಕತೆ ಮುಗೀತು ಅಂತ. ಆದ್ದರಿಂದ ಆ ರೀತಿ ಮಾಡಬಾರ್ದು. ಹಾಂ ಹಾಂ, ಓ ಎಸ್ ಹೇಳಿಬಿಟ್ಟು ಅದು ಯಾವ ರೀತಿ ಹೇಳೋಕು ಹೇಳ್ಬೇಕು, ವಿಷಯ ಹೀಗಾಗಿದೆ ದಯವಿಟ್ಟು ಇದು ಮಾ ಅಂತ. ಅದೇನು ತಪ್ಪಲ್ಲ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನೀವು ಮಾಡಿ ತಪ್ಪಾಗಿದೆ ಅಂತ ಹೇಳಿದ್ರೆ ಏನು ತಪ್ಪಲ್ಲ, ಅದೆಲ್ಲ ಒಳ್ಳೆಯ ಪದ್ಧತಿ. ಒಟ್ಟು ಉದ್ದೇಶ ಏನಿದೆ ಈಗ? ಸರಿ ಮಾಡೋದು ಅಷ್ಟೇ ಹೊರತು ಬೈಕೊಂಡು ಓಡಾಡೋದಲ್ಲ. ಇವತ್ತಾಗಿಲ್ಲ, ಹುಡುಗ ತೊಗೊಂಡಿರೋದು ಏನೀಗ ಅಡ್ವಾಂಟೇಜ್ ಬೈಲಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಅಂದ್ರೆ ಅಷ್ಟೇ. ಆ ಥರ ಉಪಯೋಗಿಸಬಾರದು ಅವ ತಪ್ಪದು, ಅದು ಯಾವಾಗಲೂ ಕೂಡ ದೇಶ ದ್ರೋಹ. ಈ ನೋಡಿ ಕ್ರಿಕೆಟ್ ಮ್ಯಾಚಲ್ಲೇ ತಗೊಳ್ಳಿ, ಯಾರೋ ಬೈದು ಗಲಾಟೆ ಮಾಡಿದ್ದಾರೆ ಅಂತ ತಿಳ್ಕೊಬೋಣ. ಅವರೆಲ್ಲ ಏಕ್ತವ್ ಎಲ್ಲ ಆಸ್ಟ್ರೇಲಿಯಾ ಬೈತಿದ್ದಾರೆ ಹೊರತು ಇಲ್ಲಿ ಶುರು ಮಾಡಿದವ್ರು ಇವನು. ಯಾರು ಇವನು ಶುರು ಮಾಡಿದ? ಶುರು ಮಾಡಿ ಆಟ ಕೆಡಿಸ್ಬಿಟ್ಟ. ಅಲ್ಲಿ ಅವ್ರು ಮತ್ತೆ ಹೇಳಿದ್ರು, ಅಲ್ಲಿ ಬಂದ ವಿಚಾರ ಸಿಗುತ್ತೀವಿ ಅಂತೇಳಿ ಇವ್ರು ಅದು ಬಿಟ್ಟೇ ಬಿಟ್ರು ದೇಶ ಅಂತ ಹೇಳ್ಬಿಟ್ಟು ತುಂಬ ಕಣ್ಣು ವಿಷಯ ಏನು ಮಾಡ್ತಿದ್ದಾರೆ, ಅವ್ರ ತಪ್ಪು ಅವ್ರ ತಪ್ಪು. ಇದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಕೊನೆಗೆ ಅವರು ಬೈತಾರೆ, ಇವರು ಬೈತಾರೆ, ಕೊನೆ ಹಾಳಾಗೋದು, ಆಟ ಹಾಳಾಗೋಗ್ಬಿಟ್ರೆ ಹೌದಲ್ಲ. ಅದು ಎಲ್ಲ ಕಡೆ ಹಾಗೆ ಬಟ ಅಂತ ಆಗಬೇಕಾಗಿಲ್ಲ, ಎಲ್ಲ ಕಡೆ ಕೂಡ ಒಂದು ಕಡೆ ಚೆಕ್ ಇಲ್ಲಿ ಚೆಕ್ ಮಾಡಲೇ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಆರಾಮವಾಗಿ. ಇಲ್ಲೂ ಹಾಗೆ ನಡೀತಿರೋದು, ಯಾವುದೇ ಒಂದು ಕ್ರಿಟಿಸೈಸ್ ಬಂದು ಕ್ರಿಟಿಸೈಸ್ ಮಾಡಿದಾಗ ಅದು ಏನು ಅರ್ಥ ಇದೆಯಾ ಇಲ್ವೋ, ಮಾಡಿದ ಮೇಲೆ ಅದನ್ನೊಂದು ಗತಿ ಕಾಣಿಸ್ಬೇಕು. ಇಲ್ಲ ಹೋದ್ರೆ ಏನಾಗುತ್ತೆ, ಬೆಳ್ಕೊತ ಬೆಳ್ಕೊತ ಹೋಗುತ್ತಾ ಕೊನೆಗೆ ಹಾಳಾಗೋಗ್ಬಿಡ. ಈಗ ನಡೀತಿರೋದು ಇನ್ನೂ ವರ್ಷ ಆಯ್ತು, 18 ವರ್ಷ ಆಯ್ತು. ಆ ತಪ್ಪಾಗಿದ್ದು ಎಷ್ಟಾಯಿತು ಅದು ಆಮೇಲೆ ಆಮೇಲೆ ಫರ್ದರ್ ಡೆವಲಪ್ಮೆಂಟ್ಸಲ್ಲಿ ಹೇಗಾಗಿದೆ ಇಲ್ಲಿಗ ಇನ್ನು ಹಾಸ್ಯಾಸ್ಪದ ಆಗಿಬಿಟ್ಟು. ಉಳಿದವ್ರಿಗೆ ಅದು ಯಾವ್ದು ಅರ್ಥ ಆಗಲ್ಲ, ಇವ್ರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಅಷ್ಟೇ. ಹಾಗೆ ಮಾಡಬಾರ್ದು, ಸರಿಯಾಗಿ ಹೋಗಿ ತಿಳಿಸಿ ಹೀಗಾಗಿದೆ ಅನ್ಯಾಯ ಆಗುತ್ತೆ ಅಂತೇಳಿ. ನಾವು ಊಟ ಮಾಡಿ ನಾವು ಬಿಚ್ಚಾಗ ಎದ್ದು ಹೋಗೋದಿಲ್ಲ, ಕುತ್ಕೊಂಬಿಟ್ರೆ ಮುಂದೆ ಹೋಯ್ತಲ್ಲಿ ಅರ್ಥ ಆಯ್ತಾ? ಇವ್ನು ಸಾಲ್ವ್ ಮಾಡಿದ್ರೆ ಎದ್ದು ಹೋಗೋದಿಲ್ಲ ನಾವು. ಹೇಳಿದ್ದೆ ಮತ್ತೆ ಹೇಳಿದ್ದೀನಿ, ಅದು ಎಂಥ ಅಲ್ಲ ಎಂಥ ದೋಷ ಅದು ಅಂತ ಪ್ರಶ್ನೆ. ಈಗ ಆಚಾರ್ಯ ಹೇಳಿ ಎರಡು ದೋಷಗಳು ಹೇಳ್ತಾರೆ, ಎರಡು ದೋಷಗಳು. ಒಂದು ದೋಷಗಳು ಅವೆಲ್ಲ ಇಗ್ನೋರ್ ಮಾಡ್ತಕ್ಕಂಥವ್ರು, ಇಗ್ನೋರ್ ಮಾಡೋ ದೋಷ ಅಂತ ಹೇಳಕ್ಕೆ ಹೋಗಬೇಕಾಗಿಲ್ಲ. ಯಾವುದು ಸೀರಿಯಸ್ ದೋಷ ಅಂತ ಹೇಳಿದ್ರು, ಉದಾಹರಣೆ ಪ್ರವಚನಗಳೇ ಆಯ್ತು ಅಂತ ತಿಳ್ಕೊಬೋಣ. ಕೆಲವು ಯಾವುದೋ ಕಾರಣಕ್ಕೆ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು, ಅವ ದೊಡ್ಡ ಸೀರಿಯಸ್ ಅಲ್ಲ, ಬಿಟ್ಬಿಟ್ರೆ ಮೂರಾಯ್ತು. ಯಾವುದು ಯಾವ ಮುಖ್ಯ ಪ್ರಮೇಯ ಅಂತ ಅದು ಲಿಸ್ಟ್ ಕೊಟ್ಟರು, ಒಂದು ನೆನಪಿದೆಯಾ 3ನೇ ಅಧ್ಯಾಯದೊಳಗೆ? ಸತ್ಸಿದ್ಧಾಂತ ಮಹಾಪಯನ್, ಸತ್ಸಿದ್ಧಾಂತಕ್ಕೆ ದ್ರೋಹ ಆಗಬಾರ್ದು ಅಂತ ಹೇಳಿಬಿಟ್ರು. ಸತ್ಸಿದ್ಧಾಂತ ಯಾವುದು ಲಿಸ್ಟ್ ಕೊಟ್ಟರು, ಒಂದು ಪರಮಾತ್ಮನ ಗುಣಪೂರ್ಣತ್ವ, ಸ್ವಾತಂತ್ರ್ಯ, ದೇವತಾ ತಾರತಮ್ಯ, ಇದು ಯಾವುದಕ್ಕೂ ಹೆಚ್ಚು ಕಡಿಮೆ ಆಗಬಾರ್ದು. ಇದಾದರೆ ಏನು ಮಾಡಬೇಕಾಗ? ನೀವು ಅಲ್ಲೇ ಕೇಳಿ, ಏನು ತಪ್ಪಲ್ಲ, ಗೊತ್ತಾಯ್ತಾ? ಆದರೆ ಉಳಿದ ತಪ್ಪುಗಳಾದ್ರೆ ಹೇಳೋಕೋಬಾರ್ದನ್ನ ಬೇರೆ ವಿಷಯನೇ ಆಗಲಿ. ಯಾವ ವಿಷಯ ಉದಾಹರಣೆಗೆ ಈಗ ಏನು ಉದಾಹರಣೆ ನೀವೇ ಕೊಡಿ, ಏನಂತ ಹೇಳ್ತೀರಿ ಈಗ ಎಕ್ಸಾಂಪಲ್ ಯಾವುದೋ ಒಂದು ಹೇಳಿ ಅಂತಿರಲಿ. ಯಾವುದೋ ಕಾಫಿ ಕುಡಿತಾರೆ ಅಂತ ತಿಳ್ಕೊಬೋಣ, ಒಬ್ಬಿದ್ದಾದ್ರೂ ಕಾಫಿ ಕುಡಿತಾರೆ ಅಂತ ತಿಳ್ಕೊಬೋಣ. ಅದೇನು ಎಂಡದಂತೆ ಅಲ್ಲ, ಅದೇನು ಕುಡಿಬಾರ್ದು ಶ್ರೇಷ್ಠ. ಅದು ಕುಡಿದ್ರೆ ಪೂರ್ತಿ ರಾಜ್ಯದ ಗುಂಪಿ ಸೇರೋದು, ಅದು ದೊಡ್ಡ ಐಟಮ್ ಮಾಡೋ ಕಾರಣ ಇಲ್ಲ. ಎಷ್ಟೋ ಜನ ಆಚಾರಲ್ಲಿ ಕಾಫಿ ಅಭ್ಯಾಸ ಇದೆ, ಗೊತ್ತಾಯ್ತಾ? ಅಲ್ಲ ಹೇಳ್ತೀನಿ, ಅಲ್ಲ ಹೇಳ್ತೀನಿ ಕೇಳಿ. ಅದನ್ನು ದೊಡ್ಡದು ಮಾಡೋಕ್ಕೂ ಬರುತ್ತೆ ಬೇಕಾದ್ರೆ, ಗೊತ್ತಾಯ್ತಿಲ್ಲ. ಅದನ್ನು ಮೇಲೆ ಸ್ವಲ್ಪ ಬೆಳೆಸೋದು, ಸ್ನಾನ ಮಾಡಿದ್ರೆ ಕುಡಿತಾರೆ, ಸೇರಿಸೋದು ಮತ್ತೆ ಮೆಲ್ಲಿಗೆ, ಗೊತ್ತಾಯ್ತಾ? ಏಕಾಚಾರ ಕುಡಿತಾರೆ, ಒಂದು ಸಿಕ್ತಲ್ಲಿ ಬೆಳೆಸ್ತಾ ಹೋಗೋದು, ಅದು ತಪ್ಪಾಗುತ್ತೆ. ಎಷ್ಟು ಕಂಡಿರ್ತಾರೆ ಅಷ್ಟು ಹೇಳಿದ್ರೆ ತಪ್ಪಲ್ಲ. ಅದು ಪ್ರಸಂಗ ಬಂದರೆ ಕೆಲವು ವಿಷಯ ಹೇಳಿ ಉಪಯೋಗನೇ ಇಲ್ಲ ಅದರಿಂದ. ಅವರಿಗೂ ಗೊತ್ತದು, ಪಾಪ ಅವರಿಗೂ ಯಾವುದೋ ಕಾರಣಕ್ಕೇನೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಅದು ದೋಷ ಅದು ಪಾಪ ಮಾಡ್ಕೊಂಡು ಎಲ್ಲ ಸರಿಯಾಗಿ ತಗೋತಾರೆ. ಕಾವು ಸ್ನಾನ ಮಾಡಿದ್ರೆ ತಗೊಳ್ಳ, ಪೂಜೆ ಮಾಡಿದ್ರೆ ತಗೊಳ್ಳೋದಿಲ್ಲ, ಆ ಥರ ಇರಲಿ. ಅಂಥದ್ದು ದೊಡ್ಡ ದೋಷ ಅಂತ ತಿಳ್ಕೊಳ್ಳೋಕೆ ಹೋಗೋ ಕಾರಣ ಇಲ್ಲ, ತಿಳಿತಾ? ದೊಡ್ಡ ದೋಷಗಳು ಬೇರೆ ಇರ್ತವೆ, ಕೆಲವು ಏನೋ ಮಾಡಬಾರದು ಮಾಡ್ತಾರೆ, ಆಚಾರ ಚಾರಿತ್ರನೇ ಇರೋದಿಲ್ಲ, ಅದನ್ನು ಹೇಳಬೇಕು. ಚಾರಿತ್ರ ಇರಲ್ಲ, ಯಾರೋ ಮನೆ ಕರೆದು ಬಿಟ್ಟಿರ್ತಾರೆ ಚಾರಿತ್ರ ಅಂತ ಹೇಳಬೇಕಾದ್ರೆ ನೋಡಿ, ಚಾರಿತ್ರೆ ಇರೋ ಕರೆ, ಅದು ತಪ್ಪಲ್ಲ, ಅದು ತಪ್ಪಲ್ಲ. ಅವ್ರ ಮುಂದೆ ಹೇಳಿ ಆ ಉಪಯೋಗನೇ ಇಲ್ಲ, ಹೇಳಿಬಿಟ್ರೆ, ಗೊತ್ತಾಯ್ತಾ? ಚಾರಿತ್ರ ಬಿಟ್ಟವರಿಗೆ ಅವ್ರು ಗೊತ್ತು ಬಿಟ್ಟಿದ್ದೇವೆ ಅಂತೇಳಿ ಹೇಳಿದ್ರೆ ಅವ್ರು ತಮ್ಮ ಸಮರ್ಥನೆ ಮಾಡ್ಕೋತಾರೋ ಚೇಂಜ್ ಮಾಡ್ಕೋಬೋದು. ಅಂಥ ತಪ್ಪುಗಳೆಲ್ಲ ಅಕ್ಷಮ್ಯ ಅವು, ಗೊತ್ತಾಯ್ತಾ? ಹೇಳಲೇಬೇಕು, ಹೇಳಬಾರ್ದಲ್ಲ, ಹೇಳಲೇಬೇಕು. ಅದನ್ನ ಯಾಕಂದ್ರೆ ಇವ್ರು ಹಾಳಾಗಿ ಹೋಗ್ತೇನು, ಹಾಳಾಗಿ ಹೋಗ್ತಾನೆ, ಅರ್ಥ ಆಯ್ತಾ? ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ, ಬರೋಕ್ಕೆ ಬರದೆ ಅಂತ ಹೇಳಿದವ್ರು ಬಿಟ್ಟರೆ ಅವ್ನು ಸತ್ತಾನೆ, ಆಮೇಲೆ ಹೇಳಿದ್ರೆ ಏನು ಉಪಯೋಗ? ನಮ್ಮ ಮೊದಲೇ ಗೊತ್ತಿತ್ತು ಅಂತ ಹೇಳಿದರೆ ಹೇಳಬಾರ್ದು, ತಪ್ಪಿಸ್ಬಿಡು. ಯಾವುದೋ ಒಂದು ಮದುವೆ ಗೊತ್ತಾಗಿರುತ್ತೆ, ಸೀರಿಯಸ್ ಡಿಸೀಸ್ ಇರುತ್ತೆ ಯಾರಿಗೋ ಒಬ್ಬರಿಗೆ, ವರ್ಣಗೋ ಕನ್ಯಾಗೋ ಇರುತ್ತೆ, ಮುಚ್ಚ ಏನೋ ಇರುತ್ತೆ, ತಕ್ಷಣ ಹೇಳಬೇಕು ಅಂತ ತಪ್ಪು. ಮದುವೆ ಆದ್ಮೇಲೆ ಹೇಳಿ ಉಪಯೋಗ ಇಲ್ಲ, ಸ್ಮೂತ್ ಹೋಗ್ತಾರೆ, ಟೂ ಲೇಟ್. ಮೊದಲು ಸಾಧ್ಯವಾದಾದರೆ ತಪ್ಪಿಸ್ಬೇಕಲ್ಲ, ಯಾಕಂದ್ರೆ ನನ್ನ ಇಬ್ಬರು ಒದ್ದಾಡ್ತಾರೆ ಆಮೇಲೆ, ಅದು ಅದನ್ನು ಏನು ಸಂಕೋಚ ಪಡಬೇಕಾಗಿಲ್ಲ, ತಿಳಿತಾ? ಅದು ದೋಷಗಳು ಕೆಲವು ದೋಷಗಳು, ಎಂಥ ದೋಷಗಳು ಅಂದರೆ ಮುಂದೆ ಸಮಾಜಕ್ಕೆ ಕೆಟ್ಟದಾಗೋ ದೋಷಗಳು, ವೈಯಕ್ತಿಕ ದೋಷಗಳು ಕೆಲವು, ಕೆಲವು ಇನ್ನೊಬ್ಬರಿಗೆ ತೊಂದರೆ ಮಾಡೋ ದೋಷಗಳು. ಡ್ರೈವರ್ ಕುಡಿದ್ರೆ ಡ್ರೈವ್ ಮಾಡಬೇಡ, ತಪ್ಪಲ್ಲ ಅದು, ಅದು ದಾಕ್ಷಿಣ್ಯಕ್ಕೆ ಬಿಡೋ ಕಾರಣ ಇಲ್ಲ. ಪಟ್ಟರೆ ಸಂಕೋಚ ಪಟ್ಟರೆ ಎಲ್ಲರಿಗೂ ಹಾನಿ, ಸಾವಿರ ಜನ 100 ಜನ ಸಾಯ್ತಾರೆ, ತಿಳಿತಾ? ಅಂಥದ್ದನ್ನು ಹೇಳಬೇಕು, ಸಂಬಂಧಪಟ್ಟವ್ರು ಹೇಳಬೇಕು. ಅದನ್ನೇ ಇದು ಮಾಡಿ ಸಮಾಜ ಕೆಟ್ಟದಾಗ ರೀತಿಯಲ್ಲಿ ಅವು ಕೆಟ್ಟದಾಗಬಾರ್ದು ನಮ್ಮ ದೃಷ್ಟಿಯೊಳಗೆ ನೋಡಿ ಆಗಿದೆ ಹೇಳೋ ನಿಮಗೆ ವಿಷಯ ಕೇಳಿ. ಅದಕ್ಕೂ ಕರ್ಕೊಂಡು ಅವ್ರ ಹಣೆ ಬರ, ಗೊತ್ತಾಯ್ತಾ? ನಮಗೆ ಗೊತ್ತಿದ್ದೇನೆ ಹೇಳಿಬಿಡ್ಬೇಕಾಗ, ಕೆಲವನ್ನ ಕೇಳಿದ್ರೆ ಹೇಳಬೇಕು, ಉಳಿದ ಹೇಳಕ್ಕೆ ಹೋಗಬಾರ್ದು. ಎಷ್ಟು ಸರ್ ತಮಾಷೆ ಏನಾಗುತ್ತೆ ಗೊತ್ತಾ? ಈ ಜಾತ್ರೆ ಮಾತ್ರ ಓದೇ ಮಾಡಬಾರ್ದು, ತೊಗೊಂಬರ್ತಾರೆ ಇನ್ವಿಟೇಷನ್ನ, ಆಚಾರ್ಯ ಬರ್ಬೇಕು ಕೊಡ್ತಾರೆ. ಏನು ಮಾಡ್ತೀರಿ ಈಗ? ಪ್ರಿಂಟ್ ಮಾಡಿಸ್ಬಿಟ್ಟಿದ್ದಾರೆ ಫಸ್ಟ್ ಆತಗೆ, ಅವ್ರು ಮಾತಾಡೋಕ್ಕೆ ಹೋಗಲ್ಲ, ಸರಿ ಇದೆ ಅಂತ ಕೇಳಿದ್ರೆ ಹೇಳಬೇಕಾಗುತ್ತೆ. ಎಷ್ಟೋ ಜನ ಆ ಟೈಮ್ನಲ್ಲಿ ಕೇಳ್ತಾರೆ ಇದು ಸರಿ ಇದೆ ಅಂತ ಕೇಳ್ತಾರೆ, ಅವಾಗ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಎಷ್ಟೋ ಜನ ಏನು ಮಾಡ್ತಾರೆ, ಚೇಂಜ್ ಮಾಡ್ಕೊಂಡಿರ್ತಾರೆ ಪಾಪ ಆ ಸ್ಟೇಜಲ್ಲಿ, ನಮಗೆ ಗೊತ್ತಿದ್ದಿಲ್ಲ ಅಂತೇಳಿ ಪೂರ್ತಿ ಇನ್ವಿಟೇಷನ್ ಕ್ಯಾನ್ಸಲ್ ಮಾಡಿಬಿಟ್ಟು ಆಮೇಲೆ ಬೇರೆ ಟ್ರೀಟ್ಮೆಂಟ್ ಮಾಡಿದವರಿದ್ದಾರೆ. ಗೃಹ ಪ್ರವೇಶ ಚೇಂಜ್ ಮಾಡಿದೆ ಕೆಲವರು, ಕೆಲವರು ಕೇಳಿದ್ರೆ ಕೇಳಿಬಿಟ್ಟು ಎಲ್ಲ ಆಗೋಗ್ಬಿಟ್ಟಿದೆ, ವಾದ ಮಾಡ್ತಾರೆ, ಉಪಯೋಗ ಏನಿಲ್ಲ ಅವರಿಗೆ. ನಾವೇ ಹೇಳ್ಬೇಕು, ಯಾಕೆಂದ್ರೆ ನಾನು ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ನಮಗೇನು ಗೊತ್ತಿರೋದಿಲ್ಲ, ಸುಮ್ಮನೆ ಹೇಳ್ಕೊಂಬಿಟ್ಟು ಏನೋ ಮಾಡಿಬಿಟ್ರು ಅಂತ ಮಾಡಿದ್ರು ಬಂದು ಅಲ್ಲಿವರೆಗೂ ಸುಮ್ಮನೆ ಕೂತು. ಬಟ್ ನಮ್ಗೆ ಬೇಕಾದ್ರೆ ಹೇಳಬೇಕಾಗ್ತದೆ, ಪಾಠಕ್ಕೆ ಸಂಬಂಧಪಟ್ಟವರಾದರೆ ಯಾಕೆ ಇಟ್ಕೊಂಡು ತಪ್ಪು ಅದು ಒಂದು ಹಾಗೆ ಮಾಡಬಾರ್ದು ಅಂತ ಹೇಳಬೇಕು. ಅದಕ್ಕೆ ಆಚಾರ ಹೇಳ್ತಾರೆ, ನಿಮ್ಗೆ ಕನ್ಸರ್ನ್ ಇದ್ದರೆ ಹೇಳಬೇಕಾಗ್ತದೆ, ಯಾವ ಥರ ಕನ್ಸರ್ನ್ಡು ನಿಮ್ಮ ಶಿಷ್ಯರು ಅಥವಾ ಬಂಧು ಬಳಗದವರು ಅಂಥವ್ರು ಹೇಳಬೇಕು. ಇನ್ನೊಬ್ರು ಯಾರೋ ಬಂದಾಗ ನಮಗೆ ಸಂಬಂಧಪಟ್ಟಿದ್ದಲ್ಲ, ಆ ಕೇಳಿದರೆ ಮಾತ್ರ ಯಾರು ಕೇಳಿದ್ರೆ ಹೇಳಬೇಕಾಗತ್ತೆ. ನಾ ಪೃಷ್ಠ ಕಷ್ಟಚಿತ್ ಬ್ರೋ ಯಾತಾದ್ದರಿಂದ ಕೇಳಿದಾಗ ಸುಮ್ಮನೆ ಕೂತ್ರೆ ತಪ್ಪದು, ಅಷ್ಟು ಕೇಳಿದ್ರೆ ಯಾಕೆ ಹೇಳಿಲ್ಲ ಅಂತ ಆಮೇಲೆ ಅವನೇ ಅಂತ. ನಾವೇ ತುಂಬ ಜನ ಹೇಳಿ ನಾವು ಬೇಕಾದ ಛತ್ರಕ್ಕೆ ಅಡ್ವಾನ್ಸ್ ಕೊಟ್ಟರು ಚೇಂಜ್ ಮಾಡ್ಕೊಂಡಿರ್ತಾರೆ ಪಾಪ, ಅವನು ಕೊಟ್ಟಿಲ್ಲ ಅಡ್ವಾನ್ಸು, ನಾವು 1000 ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಬೇಡ ಅಂದರೆ ಬೇಡ ಅಷ್ಟೇ. ಆ ಲಾಸ್ ಎಷ್ಟಂದರೆ ಆ ಲಾಸ್ ಎಷ್ಟು ಲಾಸ್ ಆದ್ರೂ ಮುಂದಾಗ ಲಾಸ್ಗಿಂತ ಬೆಟರ್ ಅದು, ಅದಲ್ಲ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಮುಂದೆ ಇನ್ವ್ಯಾಲಿಡ್ ಅಂತ ಗೊತ್ತಾಯಿತು ಸೈಟಾಗಿ ಇಟ್ಟ, ಮುಂದೆ ಕೂಡ ತಪ್ಪಲ್ಲ ಕೊನೆ ಪಕ್ಷ ಎಷ್ಟೋಯ್ತು ಬಿಟ್ಟು ಮುಂದೆ ಉಳ್ಕೊಂಡಿದ್ದರೆ ಅಷ್ಟು ಲಾಭ ಇದ್ದಾಗಲೇ ಆ ಥರ ಎಚ್ಚರ ಇರುತ್ತೆ ಹೇಳಿದ್ರೆ ಏನೂ ತಪ್ಪಲ್ಲ. ಮತ್ತು ಇಲ್ಲೆಲ್ಲ ತಾವು ಬಂದು ದೊಡ್ಡ ತಮಾಷೆ ಇದೆ. ಸೋತವರು ಪ್ರೂವ್ ಆಗಬೇಕು ಫಸ್ಟ್, ಅವರು ಸೋತವರು ದ್ರೋಹ ಅಂತ ಹೇಳ್ಬೇಕಾದ್ರೆ ಮತ್ತೆ ಏನಾಗಿರ್ಬೇಕು? ಅವರು ಸೋತವರು ಅಂತ ಪ್ರೂವ್ ಆಗಬೇಕು. ಆದರೆ ಮಠಮಾನ್ಯಗಳು ಸೋತವಾಗಬೇಕು ಡೌಟ್ ಇಲ್ಲ. ಮಠಮಾನ್ಯಗಳು ಯಾವಾಗಲೂ ನಮಗಿಂತ ಯಾವುದೇ ಒಂದು ವ್ಯಕ್ತಿಗಿಂತ ಯಾವ್ದು ದೊಡ್ಡದು ಸಮಸ್ಯೆ ದೊಡ್ಡದು, ಆ ಬಗ್ಗೆ ಯಾರೂ ಮಾತಾಡೋಗಿಲ್ಲ. ದೇರ್ಫೋರ್ ಆ ಸಂಸ್ಥೆಯ ಹೆಸರು ಕೆಡದಂತೆ ನೋಡ್ಕೋಬೇಕು ಯಾವಾಗ, ಅರ್ಥ ಆಯ್ತಾ? ಆ ಸಂಸ್ಥೆಯ ಹೆಸರು ಕೆಡದ ನಮಗಿಂತ ದೊಡ್ಡವರು, ಸೋತವರು ಅಂದರೆ ನಮಗಿಂತ ದೊಡ್ಡವರಾದ್ರೆ ಆಗಬೇಕು ಅಷ್ಟೆ. ಏನೇ ಆಗಿರಲಿ ಚಾರಿತ್ರ ಭ್ರಷ್ಟತೆ ಎಂಬುದು ದೊಡ್ಡ ದೋಷ, ಆದ್ದರಿಂದ ಅದ್ರ ಬಗ್ಗೆ ನೀವೇನು ಹೇಳಿ ಮುಚ್ಚಿಟ್ಕೊಂಡ್ರೆ ಭಾಳ ತಪ್ಪೇ ಆಗುತ್ತೆ, ಗೊತ್ತೆ? ಅದ್ರ ಬಗ್ಗೆ ಏನು ಕಾಂಪ್ರಮೈಸ್ ಮಾಡ್ಕೊಂಡು ಸಿಟಿ ಇಲ್ಲ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನು ವ್ಯಾಖ್ಯಾ ನ್ಯಾಯ ವಿವರಣೆ ಚತುರ್ಥಾಧ್ಯಾಯಸ್ಯ ಪ್ರಥಮ ಪಾದ. ಈಗ ಕರ್ಮಕ್ಷಯ ಆದಮೇಲೆ ಯಾವುದು? ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ. ಉತ್ಕ್ರಾಂತಿ ಅಂದರೆ ದೇಹ ಬಿಟ್ಟು ಹೇಗೆ ಹೋಗ್ತಾನೆ, ಮುಂದಿನ ಪ್ರಶ್ನೆ ಲಾಸ್ಟ್ ಇದರೊಳಗೆ ರೂಟ್ ಅದು. ಉತ್ಕ್ರಾಂತಿ ಅಂದರೆ ದೇಹ ಬಿಡೋ ಕ್ರಮ, ಮಾರ್ಗ ಅಂದರೆ ರೂಟ್ ಅದು. ದೇಹ ಬಿಡೋ ಕ್ರಮ ಭಾಳ ಇಂಪಾರ್ಟೆಂಟ್. ದೇಹ ಬಿಡೋ ಕ್ರಮದಲ್ಲಿ ಬರೀ ನಾರಾಯಣಿಂದ ಹೋದ್ರೆ ಸಾಲದು, ಅದಕ್ಕೆ ಈ ಕ್ರಮದಲ್ಲಿ ಹೋಗಬೇಕು ಹೋದರೆ ಮಾತ್ರ ಅವನಿಗೆ ಏನಾಗುತ್ತೆ, ಮೋಕ್ಷನೇ ಹೊರತು ಇಲ್ಲ ಮಾತು ಹುಟ್ಟಿ ಬರ್ತಾನೆ ಅಂತ ಗ್ಯಾರಂಟಿ. ನಚ ವಾಕ್ ಪೂರ್ವರೂಪಂ ಮನ ಉತ್ತರ ರೂಪಂ, ಮನಃ ಪೂರ್ವರೂಪಂ ವಾ ಉತ್ತರ ರೂಪಂ ಇತ್ಯುಕ್ತೇ ವ್ಯಾಮಿಶ್ರತ್ವಾತ್ ಅನಿರ್ಣೀತಿರೇವಾ. ವಾಕ್ ಪೂರ್ವ ರೂಪ, ಬಲ ಉತ್ತರ ರೂಪ ಒಂದು ಕಡೆಗೆ ನೋಡಿ, ಮೊದಲು ವಾಕ್ ಆಮೇಲೆ ಬಲಸ್ಸು ಅಂತ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಮನಸ್ಸು ಪೂರ್ವ ರೂಪಂ ವಾಗ್ ಉತ್ತರ ಇನ್ನೊಂದು ಕಡೆಗೆ. ಇದು ಪರಸ್ಪರ ಸ್ಥಿತಿ ವಿರೋಧ ಪಾದ ಬಂತಲ್ಲ ಆ ಸಲ ಈ ಕರ್ಮಕ್ಷಯ ಸಂಬಂಧಪಟ್ಟಿದ್ರೆ ಇಲ್ಲಿ ಸಾಲ್ವ್ ಮಾಡ್ತಾರೆ. ಇದು ಒಂಥರ ಆ ಪಾದ ಸೇರಬೇಕಾದ್ದೆ ಪಟ್ಟಿ ಸಂಬಂಧಪಟ್ಟಿದ್ದು ಕರ್ಮ ಇದಕ್ಕೆ ಅದು ಫಲಕ್ಕೆ ಸಂಬಂಧಪಟ್ಟಿದ್ದರಿಂದ ಇಲ್ಲಿ ಹೇಳ್ತಿದ್ದಾರೆ. ಅಮಿಶ್ರತ್ವ ಅಂತಂದ್ರೇನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದ್ರಿಂದ ಇದನ್ನು ಹೇಗೆ ಒಪ್ಪೋದು ನಾವು ಹೇಗೆ ನಿರ್ಣಯ ಮಾಡಿಕೊಳ್ಳೋದು ಅಂತ ಪ್ರಶ್ನೆ. ವಾಕ್ ಪೂರ್ವರೂಪಂ ಮನ ಉತ್ತರ ರೂಪಂ ಇತಿ ವಾಚ ಪೂರ್ವವರ್ಣ ದೇವತಾತ್ವ ನಿರ್ದೇಶ ಮಾತ್ರೇಣ ಮನಃಪೂರ್ವರೂಪಂ ಇತ್ಯನೇನ ಸಾಮ್ಯಂ ಮನಸಾವಾ ಅಗ್ರೇ ಸಂಕಲ್ಪಯತಿ ಅಥವಾ ಚ ವ್ಯಾಹರತಿ ಇತಿ ಯುಕ್ತಿತೋ ವಿಶೇಷೋ ಮನಃಪೂರ್ವಕತ್ವಶ್ಚೈವ ಶ್ರುತಃ ಇತಿ ಪ್ರಾಧಾನ್ಯಂ ಮನಸಃ ಏವ ಹಿ ಜ್ಞಾಯತೆ ಸೃಷ್ಟೌ ಚ ವಿಲಯೇ ಚೈವ ಸದಾ ಪೂರ್ವ ಪ್ರವರ್ತನೆ ನಿಯಂತೃಪ್ತೇ ಚ ವಚಸೋ ಮನೋಹೀಶಂ ಶಿವೋಹಿ ತತ್ ಇತಿ ಶ್ರುತೇಶ್ಚ. ಅದಕ್ಕೆ ಹೇಳ್ತಾರೆ ಸಿದ್ಧಾಂತ ಹಾಗಲ್ಲ, ಮೊದಲು ಮನಸ್ಸೋ ಮೊದಲು ವಾಕೋ ಅಂತ ಪ್ರಶ್ನೆ. ಮೊದಲು ಮನಸ್ಸೋ ಮೊದಲು ವಾಕೋ ಅದಕ್ಕೆ ನಮಗೆ ಉತ್ತರ ಗೊತ್ತಾಗುತ್ತೆ. ಮೊದಲು ಮನಸ್ಸೋ ಆಮೇಲೆ ಮೊದಲು ವಾಕೋ ಮನಸ್ಸಲ್ಲಿ ಹೊಂದ್ಕೊಂಡು ಮಾತಾನೆ ಮಾತಾಡಬೇಕು, ಸುಮ್ಮನೆ ಮಾತಾಡೋಕ್ಕಾಗೋದಿಲ್ವಲ್ಲ. ದೇರ್ಫೋರ್ ಯಾವುದು ಮೊದಲು ಮನಸ್ಸೇ, ಆಮೇಲೆ ವಾಚು. ಆದರೆ ಯಾವುದಕ್ಕೆ ಬಂದಿದೆ ಅಂತ ಕೇಳಿದರೆ ಅಲ್ಲಿ ಅಭಿಮಾನಿ ದೇವತೆ ಮತ್ತೆ ಆ ವಿಚಾರದಿಂದ ಮಾತಾಡ್ತಾರೆ. ಎಲ್ಲಿ ಪೂರ್ವರೂಪ ಅಂತ ಕರೆದಿರ್ತಾರೆ ಅವಾಗ ಅಭಿಮಾನಿ ಸಾಕ್ಷಾತ್ ಭವತಿ ಯದನುಭಾವ ದೇಡ ಮೂಕೋಪಿ ಸಕಲ ವಚನ ಚೇತೋ ದೇವತ ಭಾರತಿ ದೇವಿ, ಆ ಅರ್ಥದಲ್ಲಿ ಪೂರ್ವರೂಪ ಅಂತ ಕರೆದಿದ್ದಾರೆ. ಮನಸ್ಸು ರುದ್ರದೇವರಾದ್ದರಿಂದ ಕಡಿಮೆ, ಆದರೆ ಉಚ್ಚಾರಣೆ ಕ್ರಮದಲ್ಲಿ ಯಾವ್ದು ದೊಡ್ಡದ, ಮೊದಲು ಮನಸ್ಸು ಆಮೇಲೆ ಮಾತು, ಅದನ್ನು ಹೇಳ್ತಾರೆ. ಮನಃಪೂರ್ವರೂಪಂ ಇತ್ಯನೇನ ಸಾಮ್ಯಂ ಪೂರ್ವ ವರ್ಣದೇವತಾತ್ವ ನಿರ್ದೇಶ ಮಾತ್ರೇನ, ಅದೇ ದೇವತಾತ್ವ ವಿಚಾರ ಬಂದ ಕಾಲಕ್ಕೆ ಯಾವ್ದು ಮೊದಲು ಯಾವ್ದು. ಉದಾಹರಣೆಗೆ ಏನು ಮಾಡಿದರು, ಋಗ್ವೇದ ದೊಡ್ಡದು ಸಾಮವೇದ ದೊಡ್ಡದು ಅಂತ ಪ್ರಶ್ನೆ. ಈಗ ಋಗ್ವೇದ ದೊಡ್ಡದು ಒಂಬತ್ತು ಸಮ ವಿವಾದ ಇಲ್ಲವೇ ಇಲ್ಲ. ಎಲ್ಲಿ ಸಾಮವೇ ವೇದ ನಾಮ ಸಾಮವೇದೋಸ್ಮಿ ಅಂತ ಹೇಳಿರ್ತಾರೆ, ಅದಕ್ಕೆ ಎರಡರ್ಥ, ಋಗ್ವೇದ ಆದಮೇಲೆ ಸಾಮವೇದ ಅಂತ ಒಂದರ್ಥ. ಇನ್ನೊಂದರ್ಥ, ಸಾಮವೇದಕ್ಕೆ ವಾಯುದೇವರ ಅಭಿಮಾನಿ ದೇವತೆಗಳು, ಆ ದೃಷ್ಟಿಯಲ್ಲಿ ಸಾಮವೇದ ಶ್ರೇಷ್ಠ. ಅರ್ಥ ಆಯ್ತಾ? ದೋಷ ಅಲ್ಲ. ಮಾಸಾನ ಮಾರ್ಗಶೀರ್ಷೋಹಂ, ಇದೇನಿದು ಭಗವದ್ಗೀತೆಯ ಕಾಲಕ್ಕೆ ಯುಗಾದಿ ಮಾರ್ಗಶಿರ ಮಾಸ ಬರ್ತಿತ್ತ ಅಂತ ಅನಿಸ್ಬಿಡ್ತದೆ. ಮಾಸಾನ ಮಾರ್ಗಶೀರ್ಷೋಹಂ ಅಂದ್ರೆ ಏನರ್ಥ ಅಲ್ಲಿಗೆ? ಮೊದಲನೇ ಮಾಸ ಅಂತ ಹೇಳ್ತೀರಾ? ಅಥವಾ ಶ್ರೇಷ್ಠ ಮಾಸ ಅಂತ ಹೇಳೋದಾದ್ರೆ ಮಾರ್ಗಶಿರ ಮಾಸ ಶ್ರೇಷ್ಠ ಅಂತ ಎಲ್ಲೂ ಕರೆದೇ ಇಲ್ಲ. ಕಾರ್ತಿಕ ಶ್ರೇಷ್ಠ ಅಂತಾರೆ, ಮಾಘ ಶ್ರೇಷ್ಠ ಅಂತಾರೆ, ವೈಶಾಖ ಶ್ರೇಷ್ಠ ಅಂತ. ಆದರೆ ಮಾಘ ಶ್ರೇಷ್ಠ ಅಂತ ಹೇಳೇ ಇಲ್ಲ. ಮತ್ತೆ ಹೇಗೆ ಹೇಳಿದರೆ ಇದನ್ನು? ಉತ್ತರ ಇದೆ ಅದಕ್ಕೆ. ಯಾವ ದೃಷ್ಟಿಯಿಂದ ಹೇಳಿದ್ದು? ಕೇಶವಾದಿ ರೂಪದ ಲೆಕ್ಕ ಹಾಕ್ಕೊಂಡಾಗ ಮಾರ್ಗಶಿರ್ಷ ಮೊದಲನೇದು. ಅರ್ಥ ಆಯ್ತಾ? ಈಗ ದಾಮೋದರ ಯಾವುದು? ಕಾರ್ತಿಕ. ಆಮೇಲೆ ಮತ್ತೆ ಶುರುವಾಗುತ್ತೆ 12. ಇಲ್ಲಿ ಮೊದಲು ಯಾವುದು ಮಾರ್ಗಶಿರ್ಷ? ಕೇಶವ. ಕೇಶವ ಮಾಸ ಶುರುವಾಯಿತು. ಆರ್ಥದಲ್ಲಿ ಮಾಸ ಅನ್ನ ಮಾರ್ಗಶೀರ್ಷೋಹ. ಗೊತ್ತಾಯ್ತಾ? ಕೇಶವಾದಿ ನಿಯಾಮಕ ರೂಪ ತಗೊಂಡಾಗ ಮಾರ್ಗಶೀರ್ಷ ಮಾಸ ಯಾವ್ದು ಬರುತ್ತೆ, ಯಾವ ಗುಂಪಿ ಬರುತ್ತಾಗ? ಫಸ್ಟ್ ಆಯ್ತು, ಆ ಕ್ರಮದಲ್ಲಿ ಫಸ್ಟ್ ಆಯ್ತು. ಅದು ಚಾಂದ್ರಮಾನ ಯುಗಾದಿ. ಆರು ಚಾಂದ್ರಮಾನ ತಗೊಂಡಾಗ ಚಾಂದ್ರಮಾನ ಯುಗಾದಿ, ಸೌರಮಾನ ತಗೊಂಡಾಗ ಸೌರಮಾನ ಫಸ್ಟ್. ಏನು ತಗೋತೀರಿ ಅನ್ನೋದು ಡಿಫ್ರೆನ್ಸ್ ಬರುತ್ತೆ. ನೋಡೋದಕ್ಕೆ ಕಾಂಟ್ರವರ್ಸಿ ಕಂಡ ಕಾಣುತ್ತೆ. ನಿಮಗೊಂದು ಯುಗಾದಿ ನಮಗೊಂದು ಯುಗಾದಿ ಏನರ್ಥ ಅಂತ ಕೇಳಿದರೆ ಮಾನ ಚೇಂಜ್ ಆಗಿದೆ. ಅದು ನಿಮಗೊಂದು ಅನಿಸಿಕೆ, ನಮಗೊಂದು ಏಕಾಸಿ ಅರ್ಥ ಇಲ್ಲ. ಯಾಕೆ? ಸೌಮಾನದ ಏಕಾಸಿ ಚಾಂದ್ರಮಾನದ ಏಕಾಸಿ ಅಂತಿಲ್ಲ. ಏಕಾಸಿಯಲ್ಲಿ ಯಾವ ಮಾನದಲ್ಲಿ ಆಗಬೇಕು? ಯಾವಾಗಲೂ ಚಾಂದ್ರಮಾನದಲ್ಲೇ ಆಗಬೇಕಾದ್ರಿಂದ ಚಾಂದ್ರಮಾನ ಸೌರಮಾನದ ಏಕಾಸಿ ಎರಡಿಲ್ಲ. ಅದು ತಪ್ಪು. ಗ್ರಹಣ ಕೂಡ ಅಷ್ಟೇನೆ. ನಮ್ಮಟಕ್ಕೆ ಬೇರೆ, ನಿಮ್ಮಟಕ್ಕೆ ಬೇರೆ, ಪುಣ್ಯ ಅದು ಬಂದಿಲ್ಲ ಅಷ್ಟೇನೆ. ಗ್ರಹಣ ಹಿಡಿದು ಇದು ಪದ್ಧತಿ ಬೇರೆ ಇದೆ, ವೇದದ ಪದ್ಧತಿ ಬೇರೆ ಇದೆ ಮಠಗಳಿಗೆ. ಆದರೆ ಗ್ರಹಣದ ಕಾಲ ಮಾತ್ರ ಏನಾಗಿರುತ್ತೆ? ಮಠದ ಪ್ರಕಾರ ಹಾಕಿಲ್ಲ ಇನ್ನೂ ಕೂಡ. ಅದು ಒಪ್ಪೋದಿಲ್ಲ. ಅದು ಆಬ್ಜೆಕ್ಟಿವ್ ಆಗಬೇಕು ಪೂರ್ತಿ. ಅದು ಕೆಲವು ಸಂಪ್ರದಾಯಗಳು ವೈಯಕ್ತಿಕ ಆಗ್ಬೋದು, ಕೆಲವು ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ವಿರೋಧಗಳನ್ನು ಯಾವಾಗಲೂ ಏನು ಮಾಡಬೇಕು, ಯಾವ ಅರ್ಥ ಹೇಳಿದ್ದಾರೆ ನೋಡಿ ತೀರ್ಮಾನ ಮಾಡ್ಕೋಬೇಕೇ ಹೊರತು ಏಕದಮ್ ವಿವಾದ ಅಂಥೇಳಿ ಬಿಡಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾರೆ ಮನಃಪೂರ್ವಕತ್ವಶ್ಚ ಮನಸ್ಸಾವಾಗ್ರೆ ಸಂಕಲ್ಪಯತಿ. ಫಸ್ಟ್ ಮನಸ್ಸಿಂದ ಏನು ಮಾಡ್ತಾನೆ, ಹೀಗೆ ಹೇಳಬೇಕು ತೀರ್ಮಾನ ಮಾಡ್ತಾನೆ. ಅಥ ವಾಚಾ ವ್ಯಾಹರತಿ, ಆಮೇಲೆ ಬಾಯಿಯಿಂದ ನುಡಿತಾನೆ. ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ ಬಾಯಲ್ಲಿ ಹೇಳೋದ್ರಿಂದ ಫಸ್ಟ್ ಯಾವುದಾಯಿತು ಮಾತಿಗಿಂತ ಮುಂಚೆ ಇರೋದು? ಮನಸ್ಸು. ಇತಿ ಯುಕ್ತಿತೋ ವಿಶೇಷೋ ಮನಃಪೂರ್ವಕತ್ವೈವ ಶ್ರುತಃ. ಈ ರೀತಿ ಯುಕ್ತಿಯಿಂದ ವಿಚಾರ ಮಾಡಿದಾಗ ಮನಃಪೂರ್ವಕತ್ವಶ್ಚೈವ ಶ್ರುತಃ, ಮನವೇ ಮೊದಲು ಒಂಬತ್ತು ಶ್ರುತಿಯಲ್ಲಿ ಬಂದಂತೆ ಆಯಿತು. ಇತಿ ಪ್ರಾಧಾನ್ಯಂ ಮನಸ ಏವ ಹಿ ಇತಿ ಜ್ಞಾಯತೆ. ಈ ಅರ್ಥದಲ್ಲಿ ಮನಸ್ಸಿಗೆ ಪ್ರಾಧಾನ್ಯ ಇದೆ, ಅದಕ್ಕೆ ಆಧಾರ. ಸೃಷ್ಟೌ ಚ ವಿಲಯೇ ಚೈವ ಸದಾ ಪೂರ್ವ ಪ್ರವರ್ತನೆ ನಿಯಂತೃತ್ವೇ ಚ ವಚಸೋ ಮನೋ ಅಧೀಶಂ ಶಿವೋಹಿ ತತ್. ಸೃಷ್ಟೌ ಚ ವಿಲಯೇ ಚೈವ, ಸೃಷ್ಟಿಯ ಕ್ರಮದಲ್ಲಿ ವಿಲಯ ಕ್ರಮದಲ್ಲಿ ಮೊದಲು ಮಾತಾಡ್ದ, ಯೋಚನೆ ಮಾಡ್ದ, ಮಾತಾಡ್ದ, ಇದು ಸೃಷ್ಟಿ ಕ್ರಮ. ಮಾತಾಡ ಮನಸ್ಸಿಗೆ ಅರ್ಥ ಮಾಡ್ಕೊಂಡ, ಇದು ಲಯದ ಕ್ರಮ. ಒಬ್ರು ಮಾತಾಡಿದ್ರಿ ಈಗ, ಫಸ್ಟ್ ಮಾತು ಆಮೇಲೆ ಮನಸ್ಸಿಗೆ. ಅದು ಈ ಸೈಡಿಂದ ಫಸ್ಟ್ ಯಾವುದಾಯ್ತು? ನಮ್ಮ ಸೈಡಿಂದ ಮೊದಲು ಮನಸ್ಸು, ಕೇಳಬೇಕಾದ್ರೆ ಫಸ್ಟ್ ಯಾವುದು? ಮಾತು, ಆಮೇಲೆ ಮನಸ್ಸಿಗೆ ಹೋಗುತ್ತೆ. ಉಲ್ಟಪಲ್ಟಾಯ್ತು. ಸೃಷ್ಟವು ವಿಲಯೇ ಚೈವ. ಆದ್ದರಿಂದ ಎಲ್ಲೆಲ್ಲಿ ಪೂರ್ವರೂಪ, ಇನ್ನೊಂದು ಅರ್ಥ ಅದಕ್ಕೀಗ, ಎಲ್ಲಿ ಮನಃಪೂರ್ವರೂಪಂ ವಾಚ ಉತ್ತರ ರೂಪ ಅಂತ ಹೇಳಿರ್ತಾರೆ, ಇವನೇ ಆ್ಯಂಗಲ್ ದೃಷ್ಟಿಯಿಂದ ಮನಃಪೂರ್ವರೂಪಂ. ನಮ್ಮ ಕಿವಿ ಅವ್ರು ರಿಸೀವ್ ಮಾಡ್ಬೇಕಾದ್ರೆ ಫಸ್ಟ್ ಯಾವುದು? ವಾಗುತ್ತ, ವಾಕ್ ಪೂರ್ವರೂಪ. ಇದು ತಿಳ್ಕೊಂಡ ವಿರೋಧ ಬರಲೇ ಇಲ್ಲ. ಅದನ್ನು ಹೇಳಿದೆ. ಇತಿ ಮನಸ ಮನಸೆಯೇವ ಹೀಗೆ ಜ್ಞಾಯತೆ ಸೃಷ್ಟೌಚ ವಿಲಯೇ ಚೈವ ಸದಾ ಪೂರ್ವ ಪ್ರವರ್ತನೆ ನಿಯಂತೃತ್ವೇಚ ವಚಸಃ. ಇದು ಮಾತು ನಿಲ್ಲಿಸ್ಬೇಕಾದ್ರೆ ಎಲ್ಲಿಂದ ಸಂಕಲ್ಪ ಮಾಡಿ ಮನಸ್ಸಿನ ಸಂಕಲ್ಪ ಮಾಡೋದು, ಇನ್ನ ಮಾತಾಡೋದಿಲ್ಲ, ಮಾತಾಡ್ತೇನೆ ಅನ್ಬೇಕಾದ್ರೆ ಮನಸ್ಸಿನಿಂದ ಅಂದ್ಕೊಂಡು ಮಾತಾಡೋದು, ನಿಲ್ಲಿಸ್ಬೇಕಾದ್ರೆ ಮನಸ್ಸನ್ನು ಅಂದ್ಕೊಂಡು ನಿಲ್ಲಿಸ್ಬೇಕು. ಹೀಗಾಗಿ ಎರಡು ಕೂಡ ಕಂಟ್ರೋಲ್ ಮಾಡೋದು ಮಾತಿನ ಯಾವುದು ಮನಸ್ಸೇ. ಅದಕ್ಕೆ ಮನಸ್ಸು ದೊಡ್ಡದು. ಈ ಮನಸ್ಸು ಅಂದ ತಕ್ಷಣ ಜಡ ಮನಸ್ಸಿಗೆ ಗಂಟಾದರೆ ಅದು ಯಾರದೋ ಫಿಲಾಸಫಿ, ಅದು ಎಲ್ಲಿ ಗಂಟಾಗಬೇಕಾದ್ರೂ ಅಭಿಮಾನ ದೇವತೆಗೆ ಹೋಗಬೇಕು. ಅಭಿಮಾನ ದೇವತೆ ಯಾರು ಮನಸ್ಸಿಗೆ ಅಂದರೆ ಮನೋಧೀಶಂ ಶಿವೋಹಿತತ್, ಮನಸ್ಸಿಗೆ ಅಧಿದೇವತೆ ಯಾರೋ ಅಭಿಮಾನ ದೇವತೆ ಯಾವುದೋ ಶಿವ ರುದ್ರದೇವರು ಅಂತ ನೋಟಲ್ಲಿ ತಕ್ಷಣ ಸೇರಿಸ್ಬಿಟ್ರು. ಇತಿ ಶ್ರುತೇಶ್ಚ. ಯಾವುದೇ ಒಂದು ವಸ್ತುವನ್ನು ಜಡದ ಹಂತದಲ್ಲಿ ತಿಂಕ್ ಮಾಡಿಬಿಟ್ರೆ ಮೆಟೀರಿಯಲಿಸ್ಟಿಕ್ ಅಪ್ರೋಚ್ ಆಗುತ್ತೆ, ಆ ರೀತಿ ಮಾಡಬಾರ್ದು. ಏನು ತರಬೇಕು, ಸ್ಪಿರಿಚುವಲ್ ಆಗಬೇಕಾದ್ರೆ ಚೇತನ ಹತ್ರ ಹೋಗಲೇಬೇಕು. ಉಳಿದೆಲ್ಲ ಮತಗಳ ಕಾಮನ್ ಡಿಫೆಕ್ಟ್ ಅಂದರೆ ಏನು, ಜಡದಲ್ಲಿ ಎಂಡ್ ಮಾಡಿಬಿಡ್ತಾರೆ ಎಲ್ಲ ಕೂಡ. ಆದರೆ ಚೇತನಕ್ಕೆ ಎಂಡ್ ಮಾಡಿದಾಗ ಮಾತ್ರ ಅದಕ್ಕೆ ಮಹತ್ವ ಬರೋದು. ನಂತೆ ಮನಃಪೂರ್ವಕತ್ವ ನಿಯಮ. ಮತ್ತು ಆಫೀಸ್ ಇಲ್ಲ ಅಂದ್ಬಿಡ್ತಾರೆ, ಆಫೀಸ್ ಇಲ್ಲ, ಆಫೀಸ್ ಇದ್ದೇ ಇದೆ, ಎಲ್ಲಿ ಹೋಗಿಲ್ಲ ಅಂತ. ಅದು ಫಂಕ್ಷನ್ ಮಾಡೋದಿಲ್ಲ ಅಂತ. ಫಂಕ್ಷನ್ ಮಾಡ್ಬೇಕಾದ್ರೆ ಏನಿರಬೇಕು, ಚೇತನ ಇರಬೇಕು, ರಜೆ ಬರೋದಿಲ್ಲ. ಅಲ್ಲಿ ಅರ್ಥ ಮಾಡಿಕೊಂಡ್ರೆ ಯಾವುದಕ್ಕೆ ಪ್ರಾಧಾನ್ಯ ಇಟ್ಕೊಂಡು ಮಾತಾಡ್ತಿದ್ದೀವಿ ನಾವೀಗ, ಚೇತನಕ್ಕೆ. ನಾವು ನಿತ್ಯ ಜೀವನದಲ್ಲೇ ಚೇತನ ಬಿಟ್ಟು ವಿಚಾರ ಮಾಡಕ್ಕೆ ಬರೋದಿಲ್ಲ ಅಂದಮೇಲೆ, ಇನ್ನು ದೊಡ್ಡ ದೊಡ್ಡ ಶಾಸ್ತ್ರ ವಿಚಾರ ಬಂದ ಕಾಲ ಕಾಮನ್ ಫ್ಯಾಕ್ಟರ್ ಯಾವುದಾಗಿರಬೇಕು, ಅಭಿಮಾನಿ ದೇವತೆಗಳು ಇಲ್ಲದೆ ಹೋದರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಮನೋ ಅಧೀಶಂ ಶಿವೋಹಿತ. ಹಾಂ ಹೌದು. ಬಸ್ ನಿಲ್ಲಿಸ್ಬೇಕಾರೆ ಏನು ಮಾಡ್ತೀರಿ, ಡ್ರೈವರ್ನಿಗೆ ಕೇಳಬೇಕಷ್ಟೇ, ಗೊತ್ತಾಯ್ತಾ? ಡ್ರೈವರ್ನ ಕೇಳಿ ಸರಿ, ತಾನು ಹಾಡಿರು ಕೈ ಕಾಲು ಮುಡ್ಕೊತಾನೆ, ಗೊತ್ತಾಯ್ತಾ? ಇನ್ನೊಬ್ಬರು ಇಳಿಬೇಕಾ ದಬ್ಬಿಡೋದು ಅವ್ರಿಗೆ ನಿಲ್ಲಿಸ್ಬಿಟ್ಟು. ಡ್ರೈವರ್ ಕೇಳಿ ಸುಲಭ ಅದು. ಸರ್, ಡ್ರೈವರ್ನ ಕೇಳಿ ಬಸ್ ನಿಲ್ಲಿಸೋದು ಅಂದರು ಒಂದೇ, ಅದು ಅಭಿಮಾನ ದೇವತೆಯನ್ನು ಕೇಳಿ ಪ್ರಾರ್ಥನೆ ಮಾಡಿದ್ರೆ ಸರಿ ಮಾಡಿಬಿಡ್ತಾರೆ ಅಂತ. ಪ್ರಾರ್ಥನೆ ಕೆಲಸ ಆಗುತ್ತೆ ಅಂತ ಕೇಳಿದರೆ, ಮತ್ತು ಅಭಿಮಾನಿ ಡ್ರೈವರ್ನ ಕೇಳಿ ಕೆಲಸ ಆಗುತ್ತಾ ಇಲ್ಲ? ಆಗುತ್ತೆ, ಡೆಫಿನೆಟ್ ಆಗುತ್ತೆ. ಕೆಲವು ಕೇಳಬಾರ ಕೇಳಿದ್ರೆ ಆಗೋದಿಲ್ಲ, ಎಲ್ಲೋ ನಿಲ್ಲಿಸೋದು ಈತಕ್ಕೆ ನಿಲ್ಲಿಸ ನಿಲ್ಲಿಸೋದಿಲ್ಲಲ್ಲ. ಅದು ವ್ಯಾಲಿಡ್ ಇರಬೇಕು ಅಷ್ಟೆ, ವ್ಯಾಲಿಡ್ ಸ್ಟಾಪ್ ಆಗಬೇಕು, ಅದು ವ್ಯಾಲಿಡ್ ರೀಸನ್ ಇರಬೇಕು ಎರಡರಲ್ಲೊಂದು. ಇಂದ್ರಿಯ ನಚ ಮನಃಪೂರ್ವಕತ್ವ ನಿಯಮಾತ್ ಅಶೇಷ ದುಷ್ಟಾದೃಷ್ಟ ವ್ಯಾಪಾರಾಣಾಂ ತಸ್ಯ ಪ್ರಾಣಾದ ಅನೂನತ ಇಂದ್ರಿಯಸ್ಥೈಹಿ ಸ್ವರೂಪೈಸ್ತು ಜ್ಞಾನಾನಿ ಜನಯತ್ಯಸೌ ಮನಸ್ಥೇನ ವಿಶೇಷೇಣ ಕಾರ್ಮೈಃ ಕರ್ಮ ಕೃದೇವ ಚ ಪೃಥಕ್ಸ್ಥಿತೇನ ರೂಪೇಣ ಜೀವಂ ಧಾರಯತಿ ಪ್ರಭುಃ ಜೀವಸ್ಥಿತೇನ ರೂಪೇಣ ವೇದಯತ್ಯಹಮಿತ್ಯಪಿ ಪ್ರಾಣ ಏಕೋವಸಿ ನಿತ್ಯಂ ಬಾಹ್ಯಾಂತಃಕರಣೇಶ್ವರಃ ತಾನೇ ತಾನ್ಯವಶಾನ್ಯೇವ ತಥಾಪಿ ಕೃಪಯೈವ ಸಹ ಪೃಥಕ್ ಶಕ್ತೋಪಿ ತದ್ಗೈಸ್ತು ಸ್ವರೂಪೈಸ್ತದ್ಗ ಕಾರ್ಯಕೃತ್ ತಶೇಷೋ ಭಗವಾನ್ ವಿಷ್ಣು ಏವಮೇಷ ಯಥಾನ್ಯಗಃ ಇತ್ಯಾದಿ ಶ್ರುತೇ ಪ್ರಾಣಶ್ಚೈವ ಆಢ್ಯತಾವಗಮಾ. ಈಗ ಮತ್ತೊಂದು ಪ್ರಶ್ನೆ, ಹಾಗಿದ್ರೆ ಮನಸ್ಸು ದೊಡ್ಡದು ಪ್ರಾಣ ದೊಡ್ಡದು ಅಂತ ಮುಂದಿನ ಪ್ರಶ್ನೆ. ವಾಕ್ ಮತ್ತು ಮನಸ್ಸಿನ ಬಗ್ಗೆ ವಿಚಾರ ಮಾಡಿ ಆಯ್ತು. ಈಗ ಈ ಮನಸ್ಸು ದೊಡ್ಡದು ಮತ್ತು ಪ್ರಾಣ ದೊಡ್ಡದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸಾಮಾನ್ಯವಾಗಿ ಪ್ರಾಣ ಶಬ್ದಕ್ಕೆ ಏನಂತ ಅರ್ಥ ಇದೆ, ಇಂದ್ರಿಯ ಅಂತ ಅರ್ಥ ಇದೆ. ಸೊ ಇಂದ್ರಿಯಾಣ ಮನಸ್ಸಾಸ್ತಿ ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲ ಇಂದ್ರಿಯಗಳಲ್ಲಿ ಶ್ರೇಷ್ಠ ಯಾವುದಾಯಿತು, ಮನಸ್ಸಾಯಿತು. ಹಾಗಿದ್ರೆ ಪ್ರಾಣ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರಾಣ ಅಂದರೆ ಇಂದ್ರಿಯ ಅಂತ ಅರ್ಥ ಮಾಡಿಕೊಂಡು, ಮನಸ್ಸು ಇಂದ್ರಿಯಗಳಿಗೆ ದೊಡ್ಡದು ಅದರಿಂದ ಶ್ರೇಷ್ಠ ಅಂತ ಅರ್ಥ ಮಾಡ್ಕೊಂಡು ಮಾತಾಡಿದೆ, ಸರಿ ಹೋಯಿತು. ಆಮೇಲೆ ಪ್ರಾಣ ಶಬ್ದ ಅರ್ಥ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತ ಇಟ್ಟುಕೊಂಡು, ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು ಅಂತ ಹೇಳಿದ ಮೇಲೆ ಪ್ರಾಣದೇವರಿಗಿಂತ ಶಿವ ದೊಡ್ಡವನು ಯಾಕೆ ಹೇಳಬಾರ್ದು? ಅದಕ್ಕೆ ಅಂತ ಹಾಗೆ ಹೇಳಬಾರದು ಅಂತ ಹೇಳ್ತಾರೆ. ಅದು ಯಾವುದನ್ನು ಅಪ್ಲೈ ಮಾಡಿಕೊಂಡು ಯಾವುದೋ ರಿಸಲ್ಟ್ ತರಲಕ್ಕೆ ಹೋದ ಆ ಥರ ತರಬಾರದು ಹೇಳ್ತಾರೆ. ನಚ ಮನಃಪೂರ್ವಕತ್ವ ನಿಯಮಾತ್ ಅಶೇಷ ದೋಷ ದುಷ್ಟಾದೃಷ್ಟ ವ್ಯಾಪಾರಾಣಾಂ ತಸ್ಯ ಪ್ರಾಣಾದ ಅನೂನತಾ. ಈಗ ಮನಃಪೂರ್ವಕತ್ವ ನಿಯಮ, ಎಲ್ಲ ಯಾವುದೇ ಒಂದು ಅಶೇಷ ದುಷ್ಟ ಅದೃಷ್ಟ ವ್ಯಾಪಾರಾಣ, ಯಾವುದೇ ಕಂಡಂಥ ವ್ಯಾಪಾರ ಕ್ರಿಯ ಕಾಣದೇ ಇರತಕ್ಕಂಥ ವ್ಯಾಪಾರ, ಅದಕ್ಕೇನಿರಬೇಕು? ಫಸ್ಟು ಮನಸ್ಸಿರಬೇಕು. ಆದ್ದರಿಂದ ತಸ್ಯ ಪ್ರಾಣಾದ ಅನೂನತಾ, ಅದು ಪ್ರಾಣಕ್ಕಿಂತ ಕಡಿಮೆನೋ ದೊಡ್ಡದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಇಂದ್ರಿಯಸ್ಥೈ ಸ್ವರೂಪೈಸ್ತು ಜ್ಞಾನಾನಿ ಜನಯತ್ಯಸವು. ಪ್ರಾಣದೇವರು ಎಷ್ಟು ಕೆಲಸ ಮಾಡ್ತಾರೆ, ವಿಶೇಷ ಅಂಶಗಳನ್ನು ಕೊಡ್ತಾರೆ. ಪ್ರಾಣದೇವರ ಫಂಕ್ಷನ್ ಬಹಳ ರೀತಿಯಾದದ್ದು. ನಾವೆಲ್ಲ ಸಾಮಾನ್ಯ ತಿಳ್ಕೊಂಡಿರೋದೇನು, 6, 3, 1,000 ಅಂತ ಹೇಳ್ತಾ ಶಾಶ್ವತಾಸ ಮಾಡಿಸ್ತಾರೆ. ಅದು ಒಂದಷ್ಟೇ, ಅಟ್ಟಿಗೆ ನಿಲ್ಲಿಸಿಲ್ಲ ಅವರು. ಇಂದ್ರಿಯಸ್ಥೈ ಸ್ವರೂಪೈಸ್ತು ಜ್ಞಾನಾನಿ ಜನಯತ್ಯಸವು. ಇಂದ್ರಿಯದೊಳಗಿರ್ತಕ್ಕಂಥ ಪ್ರಾಣದೇವರು ಏನು ಮಾಡ್ತಾರೆ, ಜ್ಞಾನೇಂದ್ರಿಯದಲ್ಲಿದ್ದು ಜ್ಞಾನ ಕಾರ್ಯವನ್ನು ಮಾಡಿಸ್ತಾರೆ. ಅದು ವಾಯುದೇವರದೇ ಕೆಲಸ, ಗೊತ್ತಾಯ್ತಾ? ಸಾಮಾನ್ಯವಾಗಿ ಜ್ಞಾನೇಂದ್ರಿಯಗಳು ಏನು ನಿಯಮ, ಯಾರಿದ್ದಾರೆ ಮಾನ ದೇವತೆಗಳು, ಸೂರ್ಯಾದಿಗಳಿದ್ದಾರೆ. ಆದರೆ ಸೂರ್ಯಾದಿಗಳು ಸೆಲ್ಫ್ ಫಂಕ್ಷನಿಗೆಲ್ಲ, ಮತ್ತು ಒಳಗೆ ಯಾರಿರಬೇಕಲ್ಲಿ, ವಾಯುದೇವರು ಇರಲೇಬೇಕು. ಆದ್ದರಿಂದ ಇಂದ್ರಿಯ ಇಲ್ಲಿ ಪ್ರಾಣದೇವರು ಇಂದ್ರಿಯಾಭಿಮಾನ ಇಟ್ಕೊಂಡ್ರು ಕೂಡ ಫೈನಲಿ ಇಂದ್ರಿಯಾಭಿಮಾನಿತ್ವ ಇರೋದು ಯಾರಿಗೆ, ವಾಯುದೇವರಿಗೆ. ಅದಕ್ಕೆ ಪ್ರಾಣದೇವರು ಬಿಟ್ಟರೆ ಕಣ್ಣು ಸರಿ ಇದ್ದರೂ ಕಾಣೋದಿಲ್ಲ, ಬಹಳ ಇಂಪಾರ್ಟೆಂಟ್. ಪ್ರಾಣದೇವರು ಬಿಟ್ಟು ಹೋಗಿಬಿಟ್ರೆ ಕಣ್ಣಿದೆ ಈಗ, ಆದರೂ ಕಾಣೋದಿಲ್ಲ. ಯಾತಕ್ಕೆ? ಪ್ರಾಣದೇವರಿಲ್ಲ. ಅದಕ್ಕೇನೆ ಸತ್ತವ್ರ ಕಣ್ಣನ್ನು ಯಾರಿಗೆ ಇಡ್ಲಕ್ಕೆ ಬರುತ್ತೆ? ಇವನಿಗೆ ಉಪಯೋಗ ಇಲ್ಲ ಅದನ್ನು, ಬಟ್ ಯಾರಿಗೆ ಇಡ್ಲಕ್ಕೆ ಬರುತ್ತೆ? ಪ್ರಾಣ ಇರೋನಿಗೆ ಇಡ್ಲಕ್ಕೆ ಬರುತ್ತೆ. ಅವನು ಸತ್ಪಾತಿಯನ್ನು ದೊಡ್ಡ ಬಾಡಿಗೆ ಇಟ್ಟರೆ ಉಪಯೋಗ ಇಲ್ಲ. ಮತ್ತೆ ದೇರ್ಫರ್ ಏನಾಯ್ತು, ಈಗ ಇಂದ್ರಿಯ ಇದೆ, ಇವನಿಗೆ ಪ್ರಾಣ ಇಲ್ಲ, ದೇರ್ಫರ್ ಇಂದ್ರಿಯ ಇವನ ಮಟ್ಟಿಗೆ ಹೋಯ್ತು. ಬಟ್ ಯಾರಿಗೆ ಉಪಯೋಗಿಸ್ಬೋದು ಅದನ್ನು? ಪ್ರಾಣ ಇದ್ದವ್ರಿಗೆ ಉಪಯೋಗಿಸ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ ನಮಗೀಗ? ಇಂದ್ರಿಯಗಳು ಫಂಕ್ಷನ್ ಮಾಡೋಕ್ಕೂ ಏನು ಬೇಕು ಅಂತಾಯ್ತು? ಪ್ರಾಣದೇವರು ಬೇಕು. ಅದು ಪ್ರೂಫ್ ಅದು. ಆದ್ದರಿಂದ ಈಗ ನಾವು ಕಣ್ಣಲ್ಲಿ ನೋಡ್ತೇವೆ ಅಂದರೆ ಪ್ರಾಣದೇವರು ನೋಡ್ತಾರೆ. ಮತ್ತೆ ಅರ್ಥ ಆಯ್ತಾ? ಈಗ ಕಿವಿರಿ ಕೇಳ್ತೇವೆ ಅಂದರೆ ಪ್ರಾಣದೇವರು ಕೇಳಿಸ್ತಾರೆ. ಇದು ಅರ್ಥ ಆಗಿಬಿಟ್ರೆ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿದೆ ಗೊತ್ತಾಗುತ್ತೆ. ಇದು ಸೈನ್ಸ್ ಎಲ್ಲ ಏನು ಪ್ರೂವ್ ಮಾಡ್ತಿದೆ ಈಗ? ಶಾಸ್ತ್ರ ಪ್ರೂವ್ ಮಾಡ್ತಿದೆ. ಅರ್ಥ ಆಯ್ತಾ? ಈಗ ಪ್ರಾಣದೇವರು ಯಾರಿಗಿಂತ ದೊಡ್ಡ? ಎಲ್ಲ ಇಂದ್ರಿಯಗಳಿಂದ ದೊಡ್ಡವರು. ಯಾವುದೇ ಇಂದ್ರಿಯ ಫಂಕ್ಷನ್ ಮಾಡೋಕ್ಕೆ ಪ್ರಾಣದೇವರು ಇರಬೇಕು ಅಂತ ಓದಿದ್ದು. ಈಗ ಪ್ರೂವ್ ಆಯ್ತು. ಈ ಕಣ್ಣು ದಾನ ಕೊಡೋದು, ಕಿಡ್ನಿ ಕೊಡೋದು, ಎಲ್ಲ ಇವೆಲ್ಲ ಏನು ತೋರಿಸ್ತಾ ಇದೆ? ಏನು ತೋರಿಸ್ತಾ ಇದೆ? ಖಂಡಿತವಾಗಿ ಕೂಡ ಅಲ್ಲಿ ನಿಷ್ಕ್ರಿಯವಾಯಿತು, ಪ್ರಾಣ ಇಲ್ಲ. ಆದ್ದರಿಂದ ಪ್ರಾಣ ಇರೋರಿಗೆ ಕೊಟ್ಟರೆ ಏನಾಗುತ್ತದೆ? ಖಂಡಿತ ಉಪಯೋಗಕ್ಕೆ ಬರುತ್ತೆ ಅಂತ ಪ್ರೂವ್ ಆಗಲಿಕ್ಕಾಯ್ತು. ಬಟ್ ಆ ಟೈಮ್ ಇದೆ, ಅದಕ್ಕೆ ಸ್ವಲ್ಪ ಹೊತ್ತು ಭಾಳ ಹೊತ್ತಾದ್ಮೇಲೆ ಇರೋದಿಲ್ಲ, ಅದು ಇಂದ್ರಿಯನೂ ಡೆಟ್ ಆಗಿಬಿಡುತ್ತೆ. ಅಷ್ಟರೊಳಗೆ ಮಾಡಿದರೆ ಬರುತ್ತೆ, ಅಷ್ಟರೊಳಗೆ ತೊಗೊಂಡ್ರೆ ಉಪಯೋಗಿಸ್ಬೋದು. ಇಂದ್ರಿಯಸ್ಥೈ ಸ್ವರೂಪಿಸ್ತು ನಾನಾನಿ ಜನಯತ್. ಇಂದ್ರಿಯಗಳು ಇರತಕ್ಕಂಥ ಸ್ವರೂಪಗಳಿಂದ ವಾಯುದೇವರು ಜ್ಞಾನವನ್ನು ಹುಟ್ಟಿಸ್ತಾರೆ. ಮನಸ್ಥೇನ ವಿಶೇಷೇಣ, ಮನಸ್ಸಿನೊಳಗೂ ಕೂಡ ವಾಯುದೇವರೊಂದು ರೂಪವನ್ನು ಇಟ್ಟು ರುದ್ರದೇವರ ಮೂಲಕ ಕೆಲಸ ಮಾಡುತ್ತಾರೆ. ಅಲ್ಲೂ ಕೂಡ ಅವರದೇ ವ್ಯಾಪಾರ. ಕಾರ್ಮೈಹಿ ಅಂದರೆ ಏನು? ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳಿಂದ ಕರ್ಮಕೃತೇ ವಚ ಉಚ್ಚಾವಚ ಏನ ಸಮಸ್ತ ಚೇಷ್ಟಾ. ಯಾವುದೇ ಕ್ರಿಯೆ ಮಾಡಬೇಕಾದ್ರೆ ಮತ್ತೇನು ಮಾಡಬೇಕು? ವಾಯುದೇವರು ಬೇಕು. ವಾಯುದೇವರು ಇಲ್ಲದೆ ಹೋದರೆ ಜ್ಞಾನಾದಿಗಳು ಬರೋದಿಲ್ಲ, ಕ್ರಿಯೆ ಮಾಡೋಕ್ಕೂ ಬರೋದಿಲ್ಲ, ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಇದು ಹೊಸ ವಿಷಯಗಳಿವೆಲ್ಲ ಕೂಡ. 6 3 2 1000 ಅನ್ನೋದು ಒಂದು ಫಂಕ್ಷನ್ ಅಷ್ಟೇ. ಇವೆಲ್ಲ ಹೊಸ ಹೊಸ ಫಂಕ್ಷನ್ ಹೇಳ್ತಾರೆ. ಪೃಥಕ್ಸ್ತುತೇನ ರೂಪೇಣ ಜೀವಂ ಧಾರಯತಿ ಪ್ರಭು. ಇನ್ನೊಂದು ರೂಪದಿಂದ ಜೀವನ ಧರಿಸಿದ್ದಾರೆ. ಜಯ ಜಯ ಜಗತ್ರಾಣ. ಇಂದು ರೂಪದಿಂದ ವಾಯುದೇವರ ದೇಹವನ್ನು ಧರಿಸಿದ್ದಾರೆ. ಇನ್ನೊಂದು ಫಂಕ್ಷನ್ ಅದು. ಇನ್ನೊಂದು ಕಾರಣ, ಇನ್ನೊಂದು ಮಾಡ್ತಾರೆ. ಮತ್ತೆ ಜೀವಸ್ಥಿತೇನ ರೂಪೇಣ ವೇದಯತ್ಯಹಮಿತ್ಯಪಿ. ಜೀವನೊಳಗಿದ್ದು ಸಾಕ್ಷಿ ನಿಮನ ಮಾಡ್ತಾ ಅಹಮ್ಮನ ಜ್ಞಾನ ಕೊಡೋದು ಯಾರು? ಮತ್ತೆ ವಾಯುದೇವರೇನೆ. ಇದು ಬಹಳ ಇಂಪಾರ್ಟೆಂಟ್. ಇದು ಪ್ರಾಣದೇವರು ಬೇರೆ ಇಂದ್ರಿಯಗಳ ಒಳಗಿದ್ದು ಏನು ಕೆಲಸ ಮಾಡ್ತಾರೆ ಬೇರೆ ದೇವತೆಗಳು, ಅವರೊಳಗಿದ್ದು ಫಂಕ್ಷನ್ ಮಾಡ್ತಾರೆ. ಆದರೆ ನಾನು ಒಬ್ಬ ಜ್ಞಾನ ಡೈರೆಕ್ಟ್ ಆಗಿ ಕೊಡ್ತಾರೆ. ಮತ್ತೆ ಸ್ಪೆಷಲ್ ಪೋರ್ಟ್ಫೋಲಿಯೋ ವಾಯುದೇವರಿಗೆ. ವಾಯುದೇವರ ವಿಶೇಷವಾದ ಸಾಮರ್ಥ್ಯ ಯಾವುದು ಅಂತ ಕೇಳಿದರೆ, ನಾನು ಅನ್ನೋ ಜ್ಞಾನ ಹುಟ್ಟಿಸೋದು. ಯಾವ ವಾಯುದೇವರು ಸಾಕ್ಷಿಗೆ ಅಭಿಮಾನಿ ದೇವತೆಗಳು ಯಾರು? ವಾಯುದೇವರು. ಅದು ಭಾಳ ಜನ ತಿಳಿದಿರೋದಿಲ್ಲ. ಮನಸ್ಸು ಮೊದಲಾದ ಇಂದ್ರಿಯಗಳು ಅಭಿಮಾನಿ ದೇವತೆಗಳು ಗೊತ್ತು. ಸಾಕ್ಷಿ ಒಂದು ಇಂದ್ರಿಯ, ಅದಕ್ಕೆ ಯಾರು ಅಭಿಮಾನಿ ದೇವತೆಗಳನ್ನು ಯೋಚನೆ ಮಾಡಿಲ್ಲ. ಅದಕ್ಕೆ ಯಾರು ಅಭಿಮಾನಿ ದೇವತೆಗಳು? ವಾಯುದೇವರು. ಆದ್ದರಿಂದ ಸಾಕ್ಷಿ ಎಲ್ಲ ಇಂದ್ರಿಯಕ್ಕಿಂತ ಪವರ್ಫುಲ್, ಮೋಸ್ಟ್ ಪವರ್ಫುಲ್. ದೇರ್ಫೋರ್ ವಾಯುದೇವರ ಇದೇನಾಯ್ತು ಸ್ಥಿತಿ? ಎಲ್ಲಕ್ಕಿಂತ ಜಾಸ್ತಿ ಆಯಿತು. ಅಲ್ಲೂ ಮಾಡ್ತಾರೆ. ಉಳಿದವರು ಚೀಫ್ ಮಿನಿಸ್ಟರ್ ತನ್ನ ಒಂದು ಯಾವುದೋ ಇಟ್ಕೊಂಡಿದ್ದಾನೆ, ಸ್ವಲ್ಪ ಅದನ್ನು ನಡೆಸ್ತಾನೆ. ಜೊತೆ ಉಳಿದವ್ರದೆಲ್ಲ ಕಂಟ್ರೋಲ್ ಅವ್ರಿಗಿದೆ, ಆತ್ಮೀಗೆ ಇರೋದು. ಉಳಿದವ್ರು ಏನೇ ಮಾಡಿದರೂ ಕೂಡ ವಿತ್ ದಿ ಕಾನ್ಸೆಪ್ಟ್ ಆಫ್ ಚೀಫ್ ಮಿನಿಸ್ಟರ್ ಮಾಡಬೇಕು. ವಾಯು ಅದಕ್ಕೆ ಚೀಫ್ ಅಂದರೆ ಮುಖ್ಯ ಅಂತ ಅರ್ಥ. ಮುಖ್ಯಪ್ರಾಣ. ಮುಖ್ಯಪ್ರಾಣದೇವರ ಫಂಕ್ಷನ್ ಅನೇಕ ರೀತಿಯಾಗಿದೆ. ಆದ್ದರಿಂದ ಒಂದಕ್ಕೆ ಲಿಮಿಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹೊರಗಿದ್ದು ಭದ್ರಾದಿ ರೂಪದಿಂದ ಜ್ಞಾನೋಪದೇಶವನ್ನು ಮಾಡ್ತಾರೆ, ಗ್ರಂಥಗಳನ್ನು ಬರೀತಾರೆ. ಒಳಗಿದ್ದು ಅರ್ಥ ಮಾಡಿಸ್ಕೊಡ್ತಾರೆ. ಮತ್ತೆ ಹೊರಗಿದ್ದು ಹೇಳೋದು, ಬರೆಯೋದು, ಒಳಗಿದ್ದು ಅರ್ಥ ಮಾಡಿಕೊಡೋದು. ಅದು ವಾಯುದೇವರ ಫಂಕ್ಷನ್ ಬಹಳ ಜಾಸ್ತಿ ಆಗೋಯ್ತು. ಆಗ ಮಾತರಮೇ ಮಾತರೇಶ್ವರನ ಅಂದರೆ ಅರ್ಥ ಬರುತ್ತೆ. ಜೀವಸ್ಥಿತೇನ ರೂಪೇಣ ವೇದಯತಿ ಅಹಮಿತ್ಯಪಿ ಪ್ರಾಣ ಏಕೋ ವಸಿ ನಿತ್ಯಂ ಬಾಹ್ಯಾಂತಃಕರಣೇಶ್ವರ. ಪ್ರಾಣದೇವರೊಬ್ಬರೇನೆ ವಸಿ ಅಂದ್ರೇನು? ಉಳಿದ ಇಂದ್ರಿಯ ದೇವತೆಗಳಿಗೆ ವಶವಾಗದಂತೆ ರುದ್ರಾದಿ ದೇವತೆಗಳು ವಾಯುದೇವರಿಗೆ ವಶರಾಗಿ ಕೆಲಸ ಮಾಡ್ತಾರೆ. ಆದರೆ ವಾಯುದೇವರು ಬೇರೆ ಯಾರಿಗೂ ವಶವಾಗದೇನೆ ಬಾಹ್ಯ ದೇವರಿಗೆ ವಶರಾಗಿದ್ದಾರೆ. ಆ ವಿಚಾರ ಬೇರೆ. ಉಳಿದಕ್ಕ ಕೆಳಗಿರೋ ಬೇರೆ ಯಾವ ದೇವತೆಗಳಿಗೂ ಕೂಡ ಅಧೀರರಾಗಿಲ್ಲ. ಬಾಹ್ಯಾನ್ ಚೀಫ್ ಮಿನಿಸ್ಟರ್ ಯಾರನ್ನ ಕೇಳಿ ಮಾಡಬೇಕಾಗಿಲ್ಲ. ಗೊತ್ತಾಯ್ತು? ಹೇಳ, ತನಗೆ ಪವರ್. ಇವರಾದ್ರೂ ಕೇಳೇ ಮಾಡಬೇಕು. ಬಾಹ್ಯಾಂತಃಕರಣೇಶ್ವರ. ಬಾಹ್ಯಾಂತಃಕರಣಕ್ಕೂ ಅವರೇ ಒಡೆಯರು. ಬಾಹ್ಯಾಂತಃಕರಣ ಅಂದ್ರೇನೋ? ಸ್ಥೂಲ ಮನಸ್ಸು. ಸೂಕ್ಷ್ಮಕರಣ ಅಂದ್ರೇನೋ? ಸೂಕ್ಷ್ಮ ಮನಸ್ಸು. ಸೂಕ್ಷ್ಮ ಮನಸ್ಸು ಯಾವಾಗಲೂ ಕೂಡ ನಿತ್ಯನೇ ಮೋಕ್ಷದಲ್ಲೂ ಇರುತ್ತೆ ಸೂಕ್ಷ್ಮ ಮನಸ್ಸು. ಬಾಹ್ಯಾಂತಃಕರಣ ಅಂದರೆ ಈ ಸಂಸಾರದಲ್ಲಿರ್ತಕ್ಕಂಥ ಮನಸ್ಸು ಎಂಥದ್ದು? ಕಣ್ಣಿಗೆ ಸ್ಪೆಕ್ಸ್ ಇದ್ದರೆ ಹೆವಾಗಿ, ಸ್ಪೆಕ್ಸ್ ಇಲ್ಲಿ ಕಂಡ್ರೂ ಕೂಡ ಆ್ಯಕ್ಚುಲಿ ಕಾಣೋದು ಕಣ್ಣೇ. ಸೊ ಒಳಗಿನ ಮನಸ್ಸು ಹೊರಗಿನ ಮನಸ್ಸು ಸಿಂಕ್ರನೈಸ್ ಆಗಬೇಕು. ಗೊತ್ತಾಯ್ತಾ? ಬಾಹ್ಯಾಂತಃಕರಣಕ್ಕೂ ಮುಖ್ಯ ದೇವತೆಗಳು ವಾಯುದೇವರೇನೆ. ಸ್ವರೂಪಾಂತಃಕರಣಕ್ಕಂತೂ ಅವರೇನೆ. ತಾನೇ ತಾನೇ ಅವಶಾನ್ನೇವ ತಥಾಪಿ ಕೃಪಯೈವ ಸಹ. ವಾಯುವೆಲ್ಲ ಕೂಡ ನಮ್ಮ ಅಧೀನವಾದ ಸಂಭವ ಇರೋದಿಲ್ಲ. ವಾಯುದೇವರು ಏನು ಮಾಡ್ತಾ ಇದ್ದಾರೆ? ಕೃಪೆಯಿಂದ ಅವರವರಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಪೃಥಕ್ ಶಕ್ತೋಪಿ ತದ್ಗೈಸ್ತು ಸ್ವರೂಪೈಸ್ ತದ್ಗ ಕಾರ್ಯಕೃತ. ವಾಯುದೇವರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಸೂರ್ಯ ಇಲ್ಲದೆ ಹೋದರೆ ಕಣ್ಣು ಕಾಣೋದಿಲ್ಲ. ಆದರೆ ವಾಯುದೇವರ ಅನುಗ್ರಹ ಇದ್ದರೆ ಸೂರ್ಯ ಬಿಟ್ಟು ಹೋದ್ರೂ ಕಣ್ಣು ಕಾಣುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತು? ವಾಯುದೇವರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ಸೂರ್ಯನಿಗೆ ವಾಯುದೇವರಿಲ್ಲದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಮೂದೋಯ್ತು, ತೋರಿಸೋ ಶಕ್ತಿ ಇಲ್ಲ. ವಾಯುದೇವರಿಗೆ ಬೇಕಾದ್ರೆ ಏನು ಮಾಡೋದು? ಸೂರ್ಯ ಬೈಪಾಸ್ ಬೇಕಾದ್ರೆ ತೋರಿಸ್ಬೋದು, ಬೈಪಾಸ್ ಮಾಡಿ. ಬಟ್ ಅವ್ರು ಮಾಡೋದಿಲ್ಲ. ಯಾತಕ್ಕೆ? ಇವರಿಗೆ ಗೌರವ ಕೊಟ್ಟು ಬಿಡಿ ಮರ್ಯಾದೆ ಉಳಿಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಅವ್ರ ಗುಲಕನೇ ಮಾಡಿಸ್ತಾರೆ. ಅದೇ ಪೃಥಕ್ ಶಕ್ತೋಪಿ, ಇಂಡಿಪೆಂಡೆಂಟ್ ಕೆಲಸ ಮಾಡೋ ಶಕ್ತಿ ವಾಯುದೇವರು ಇದ್ರು ಕೂಡ ತದ್ಗೈಸ್ತ ರೂಪೈಹಿ ತದ್ಗ ಕಾರ್ಯಕೃತ, ಆಯಾ ದೇವತೆಗಳ ಒಳಗೆ ರೂಪ ಇಟ್ಟಿದಾರಲ್ಲ ಅದರಿಂದ ಕೆಲಸ ಮಾಡಿಸ್ತಾರೆ ಹೊರತು ಅವ್ರನ್ನೇನು ಮಾಡೋದಿಲ್ಲ, ಅವ್ರನ್ನ ಕೈ ಬಿಡೋದಿಲ್ಲ. ತಸ್ಯೇಷು ಭಗವಾನ್ ವಿಷ್ಣು, ಹಾಗಿದ್ರೆ ವಾಯುದೇವರ ಸರ್ವತ್ತವರು ಯಾಕನ್ನಬಾರದು ಅಂದರೆ ಕೊನೆಗೊಂದಿದೆ ತಸ್ಯೇಷು ಭಗವಾನ್ ವಿಷ್ಣು, ವಾಯುದೇವರ ಮೇಲೆ ಯಾರಿದ್ದಾರೆ, ಪ್ರಾಣಸ್ಯ ಪ್ರಾಣ ವಿಷ್ಣು ಇದ್ದಾರೆ. ಅದರಿಂದ ಏವಮೇಷ ಯಥಾನ್ಯಗ, ಆದ್ದರಿಂದ ವಿಷ್ಣು ಏವಂ ಏಷ ಯಥಾ ಅನ್ಯಗ, ಅದರಿಂದ ವಾಯುದೇವರು ಎಲ್ಲ ಕಡೆ ಇದ್ದು ಕೆಲಸ ಮಾಡಿಸಿ ಉಳಿದವರಿಗಿಂತ ಮೇಲಾಗಿದ್ದಾರೆ. ಆದರೆ ವಿಷ್ಣು ಇವರೊಳಗಿದ್ದು ಕೆಲಸ ಮಾಡಿಸೋದ್ರಿಂದ ವಿಷ್ಣುವಿಗಿಂತ ಕಡಿಮೆ ಆಗಿದ್ದಾರೆ ಇತ್ಯಾದಿ ಹೇಳಿದ್ದರಿಂದ ಪ್ರಾಣಾಭಿಮಾನಿ ಮತ್ತು ಮನೋಭಿಮಾನಿ ಎರಡು ತಗೊಂಡಾಗ ಯಾರು ದೊಡ್ಡವರಾದರು, ಪ್ರಾಣದೇವರೇ ದೊಡ್ಡವರಾದರು. ಇತ್ಯಾದಿ ಶ್ರುತೇ ಪ್ರಾಣಶ್ಚೈವ ಆಢ್ಯತಾವಗಮ, ಆಢ್ಯತ ಅಂದರೆ ಪೂರ್ಣ ಗುಣಾಢ್ಯ ಧನಾಢ್ಯ ಅಂತೇವಲ್ಲ ಹಾಗೆ ಧನಾಢ್ಯ ಪೂರ್ಣತ್ವ ಬರುತ್ತೆ ಹೊರತು ಇವರಿಗೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಿ ಪ್ರಸಂಗವಶಾತ್ ವಾಯುದೇವರ ಜೀವತ್ವತ್ವ ಬಂದು ಇಲ್ಲಿ ಸ್ಪಷ್ಟವಾಗಿ ವಾಯುದೇವರು ಎಲ್ಲ ಇದು ಜ್ಞಾನೇಂದ್ರಿಯದೊಳಗೂ ಇರ್ತಾರೆ, ಕರ್ಮೇಂದ್ರಿಯದಲ್ಲೂ ಇರ್ತಾರೆ, ಮನಸ್ಸಿನಲ್ಲೂ ಇರ್ತಾರೆ, ಸಾಕ್ಷಿಗೆ ಮುಖ್ಯ ಅಭಿಮಾನಿ ದೇವತೆಗಳಾಗಿದ್ದಾರೆ. ಇಷ್ಟು ವಿಚಾರ ಹೇಳಿದ್ದು ಅಪೂರ್ವ ಭಾಗ ಇದೆ ಗೊತ್ತಾಯ್ತಾ, ಇಷ್ಟು ವಿಷಯ ಬೇರೆ ಕಡೆ ಹೇಳಿಲ್ಲ ಈ ವಿಚಾರ. ಅದಕ್ಕೆ ಆಚಾರ್ಯ ಏನೇ ಬರೆದ್ರು ಕೂಡ ಏನಿರುತ್ತೆ ಒಂದು ಹೊಸ ವಿಷಯ ಇರಲೇಬೇಕಲ್ಲ, ಅದೇನೋ ಹೇಳಿದ್ದಾರೆ ಅಂತಿಲ್ಲ, ಪ್ರತಿಯೊಂದು ಸರ್ ನ್ಯೂ ಪಾಯಿಂಟ್ ಇರೋದ್ರಿಂದನೇ ಸರ್ವಮೂಲ ಅಂದ್ರೆ ಏನೋ ಎಲ್ಲದನ್ನು ಓದಿದಾಗ ವಿಷಯ ತಿಳಿಯುತ್ತೆ ಹೊರತು ಅಲ್ಲಲ್ಲಿ ಓದಿದ್ರೆ ಪ್ರಯೋಜನ ಇಲ್ಲ, ಪೂರ್ತಿ ಓದಿದ್ರು. ಓ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಯುತ್ಸವ ಮಮತಾ ಪಾಂಡವಾಶ್ಚೈವ.